நாய ஸ்மிருதி ஹிருதய தீப்தாய ஹரயே நாராயணம் நிகிலபூர்ண குணைகதேகம் நிர்தோஷமவ்யதமமிலை சுவாக்கியை அஸ்யோத்தவாதிதமசேஷ விசேஷதோபி வந்தியம் சதா பிரியதமம் மம சன்னமாமி. ஆமேலேன்னு ஹேளிதரு பிரம்மசூத்திர சப்தக்கு அர்த்தவன்னு ஹேளி. பிரம்மாந்திர வேத, பிரம்மாந்திர பரபிரம்ம, வேதகளிந்த பரபிரம்மன ஜிஜ்ஞாசை மாடதே பிரம்மமீமாம்சா சாஸ்திரத உத்தேச அந்த தெளிசி அதர் பக்கி ஹெடுத்தா ಕೆಲವು ವಿಷಯಗಳನ್ನು ತಿಳಿಸಿದ್ರು. ಏನು ವಿಷಯ? ಶಾರೀರಿಕ ಭಾಷ್ಯ ಅಂತ ಕರೀತಾರವರು, ಅದಕ್ಕೆ ಈ ಅರ್ಥ ಇಟ್ಕೊಂಡಿದ್ದಾರೆ, ಅರ್ಥ ತಪ್ಪು ಅಂತೇಳಿ. ಶಾರೀರಿಕ ಭಾಷ್ಯ ಪದ ಸರಿ, ಅರ್ಥ ಮಾತ್ರ ಶರೀರದಲ್ಲಿದ್ದವನು ಜೀವ, ಅವನ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಅರ್ಥ ಅಲ್ಲ. ಶರೀರದಲ್ಲಿ ಇಬ್ಬರಿದ್ದಾರೆ, ದೇಹದೊಳಗೆ ಜೀವ, ಜೀವನೊಳಗೆ ಪರಮಾತ್ಮ ಇದ್ದಾನೆ. ಮುಖ್ಯವಾಗಿ ಶಾರೀರಿಕ ಅಂದರೆ ಯಾರು? ಪರಮಾತ್ಮನೇ. ಶಾರೀರಿಕ ಭಾಷ್ಯ ಅಂದ್ರೆ ಏನೋ, ಬ್ರಹ್ಮಸೂ ಶಾರೀರಿಕ ಸೂತ್ರ ಅಂದ್ರೆ ಏನೋ, ಬ್ರಹ್ಮಸೂತ್ರ ಅಂತಾನೆ ಅರ್ಥ ಅಂತ ತಿಳಿಸಿದರು. ಇಷ್ಟು ಹೇಳಿದ್ರೆ ವೈಶಿಷ್ಟ್ಯ ಏನೇಗಿದ ಅಂತ ಹೇಳ್ತಾರೆ. ಅಥೋ ನೈತಾದೃಶಂ ಕಿಂಚಿತ್ ಪ್ರಮಾಣ ತಮಮಿಷ್ಯತೆ. ಅದೇ ತಾನೆ ಯಥ ಇನ್ನೊಂದು ವಾಕ್ಯ ಇದೆ. ಯಥ ಏವಂ ಬ್ರಹ್ಮಸೂತ್ರಾಣಾಂ ಪ್ರಾಮಾಣ್ಯಂ ತ್ರಿವಿಧಂ ದೃಶ್ಯತೆ ಆಪ್ತವಾಕ್ಯ ಆಪ್ತವಾಕ್ಯತ್ವಾದಿ ಪ್ರಮಾಣತ್ರಯೇಣ ದೃಶ್ಯತೆ ಇದು ಯಾವತ್. ಬ್ರಹ್ಮಸೂತ್ರಗಳಿಗೆ ಮೂರು ರೀತಿಯಿಂದ ಪ್ರಾಮಾಣ್ಯ ಬಂತು ಅಂತ ಹೇಳಿ. ಮೂರು ರೀತಿ ಯಾವುದದು? ಒಂದು ಶ್ರುತಿ ಮೂಲತೆಯ, ಇನ್ನೊಂದು ಯುಕ್ತಿ ಮೂಲತೆಯ, ಇವರೊಂದು ಆಪ್ತವಾಕ್ಯತೆ. ಮೂರು ಕಡೆ ಬಂದಿದೆ. ಒಂದಿದ್ರೂ ಸಾಕು ನಿಮಗೆ ಪ್ರಾಮಾಣ್ಯ ಬರಲಿಕ್ಕೆ. ಒಂದಿದ್ರೂ ಸಾಕು. ಮೂರು ಬಂದಾಗ ಏನಾಯ್ತು? ಅಲ್ಲಿಗೆ ಭರವ ಪ್ರಾಮಾಣ್ಯ ಬಂದೋಯ್ತು. ಅದು ಪ್ರಾಮಾಣ್ಯಂ ತ್ರಿವಿಧಂ ಮಹತ್ ಅಂತ ಅದಕ್ಕೆ ಹೇಳಿದರು. ತ್ರಿವಿಧಂ ಪ್ರಾಮಾಣ್ಯ ಅತಃ ತನ್ ಮಹತ್ ಅನುತ್ತಮಂ ಮಂತವ್ಯಂ. ಒಂದೊಂದಿದ್ದರೆ ಪ್ರಮಾಣ, ಮೂರು ಸೇರಿದಾಗ ಪರಮ ಪ್ರಮಾಣ. ಸೊ ಬ್ರಹ್ಮಸೂತ್ರಗಳಿಗೆ ಭಾರಿ ವಿಶೇಷವಾದ. ವೇದಗಳಿಗಿಂತ ಬ್ರಹ್ಮಸೂತ್ರ ಯಾವುದಕ್ಕೆ ದೊಡ್ಡದಾಯಿತು ಅಂದರೆ, ವೇದಗಳಿಗೆ ಶ್ರುತಿತ್ವೇನ ಅಷ್ಟೇ ಪ್ರಾಮಾಣ್ಯ ಗೊತ್ತು. ಶ್ರುತಿತ್ವೇನ ಬ್ರಹ್ಮಸೂತ್ರಕ್ಕೆ ಮೂರು ಬಂತು. ಆದ್ದರಿಂದ ಬ್ರಹ್ಮಸೂತ್ರಗಳು ವೇದಕ್ಕಿಂತ ಶ್ರೇಷ್ಠ ಅಂತಲೂ ಆಯಿತು. ಆಪ್ತವಾಕ್ಯತ್ರಯಾದಿ ಲಿಂಗತ್ರಯ ಅವಸಿತಂ ಪ್ರಾಮಾಣ್ಯಂ ಅನ್ಯತ್ರಾಪಿ ಚ ಚೇತ್ಸ್ಯಾತ್ ತದಾ ಕಥಮೇಷಾಂ ತತ್ ಅನುತ್ತಮಮಿತ್ಯತೋ ಬ್ರಹ್ಮಸೂತ್ರಾಣಾಮವಿತ್ಯುಕ್ತಂ ತತ್ ಕಥವಿತ್ಯತಃ ಏಕಥಾ ಇತಿ. ಆಪ್ತವಾಕ್ಯತ್ರಯಾದಿ ಲಿಂಗತ್ರಯಾವಸಿತಂ ಪ್ರಾಮಾಣ್ಯಂ. ಆಪ್ತವಾಕ್ಯತ, ಶ್ರುತಿಮೂಲತ, ಯುಕ್ತಿಮೂಲತ ಅಂಥೇಳಿ ಮೂರು ರೀತಿಯಾದ ಪ್ರಾಮಾಣ್ಯವನ್ನು ಹೊಂದಿರೋದ್ರಿಂದ ಅಂತ ಹೇಳಿದಿರಿ. ಅನ್ಯತ್ರಾಪಿ ಚೇತ್, ಈ ಮೂರು ಬೇರೆ ಕಡೆ ಇದ್ರೆ ಅವಾಗ ಏನ್ ಮಾಡ್ತೀರಿ? ತದಾ ಕಥಮೇಷಾಂ ತತ್ ಅನುತ್ತಮಂ ಇತ್ಯತೋ. ಈ ಬ್ರಹ್ಮಸೂತ್ರಗಳಿಗೆ ಮೂರಿದ್ದ ಹಾಗೆ ಇನ್ನೊಂದಕ್ಕೂ ಮೂರಿದ್ರೆ ಅದು ಎರಡು ಈಕ್ವಲ್ ಆಯ್ತಾಗ ಅನುತ್ತಮ ಹೇಗಾಯಿತು ಅಂತ ಪ್ರಶ್ನೆ ಬಂತು. ಅದನ್ನು ಹೇಳಬೇಕಾಗಿದೆ. ಬ್ರಹ್ಮಸೂತ್ರಾಣಾಮ ವಿತ್ಯುಕ್ತಂ ತತ್ ಕಥಮಿತ್ಯತಃ ಏ ಕಥಾ ಇದೆ. ಅರ್ಥ ಆಯ್ತಾ? ಬ್ರಹ್ಮಸೂತ್ರಗಳಿಗೆ ಮೂರು ವಿಧ ಪ್ರಾಮಾಣ್ಯ ಹೇಳಿದ್ದೀರಿ. ಇನ್ನೊಂದು ಯಾವ್ದಾರು ಗ್ರಂಥಕ್ಕಿಂತದ್ದು ಮೂರು ಸಿಕ್ಕರೆ ಅವಾಗ ಎರಡು ಈಕ್ವಲ್ ಆಗುತ್ತೆ. ಅಷ್ಟು ಬ್ರಹ್ಮಸೂತ್ರನೇ ಹೈಯೆಸ್ಟ್ ಹೇಗಾಗುತ್ತೆ ಅಂತ ಪೂರ್ವಪಕ್ಷೆಯ ಆಶಯ. ಸರ್ವಶಾಹಿತಿ ವಚನಾದೇಕಥಾ ಇತ್ಯುಕ್ತ ಲಕ್ಷಣಂ. ಅದಕ್ಕೆ ಹೇಳ್ತಾರೆ, ಹೇಳ್ತೇವೆ ಬ್ರಹ್ಮಸೂತ್ರನೇ ಶ್ರೇಷ್ಠ ಅಂತ ಪ್ರೂವ್ ಮಾಡ್ತೇವೆ ಅಂತ ಹೇಳಿದರು. ಹೇಗೆ? ಮೂರು ವಿಧ ಪ್ರಾಮಾಣ್ಯ ಇದೆಯಲ್ಲ, ಇಂಥ ಮೂರು ವಿಧ ಪ್ರಾಮಾಣ್ಯ ಬೇರೂ ಇಲ್ಲ. ಯಾವ ರೀತಿ ಅಂದರೆ, ತಥಾಹಿ ಕ್ವಚಿದೇಕಥಾ. ಕೆಲವು ಕಡೆಗೆ ಒಂದೇ ರೀತಿಯಾದ ಪ್ರಾಮಾಣ್ಯ ಇರುತ್ತೆ. ಲೌಕಿಕ ವಿಚಾರ ಬಸ್ ಎಷ್ಟೊತ್ತಿದೆ ಅಂತ ಹೇಳಿದ ಶ್ರುತಿ ತೋರಿಸೋದಕ್ಕೆ ಅಂತ ಕೇಳಿದರೆ ಯಾವ ಶ್ರುತಿ ತೋರಿಸ್ತಾ ಇದೆ? ತೋರಿಸ್ತಾರಂತೆ. ಶ್ರುತಿ ಮೂಲತ್ವ ಏನೇ ಇಲ್ಲ ಅದಕ್ಕೆ. ಕೆಲವು ವಿಚಾರಗಳು ತಿನ್ನೋ ಬಹಳ ರುಚಿ ಇದೆ, ಯುಕ್ತಿಯ ಪ್ರಶ್ನೆ ತಿಂದು ನೋಡೋ ಗೊತ್ತಾಗುತ್ತೆ. ಅಷ್ಟು ಯುಕ್ತಿ ಪ್ರಶ್ನೆ ಇಲ್ಲ. ಅರ್ಥ ಆಯ್ತಾ? ಕೆಲವು ಒಂದೊಂದೇ ಇರುತ್ತೆ, ಹೆಚ್ಚಿರೋ ಸಾಧ್ಯತೆ ಇಲ್ಲ. ಕೆಲವು ಆಪ್ತವಾಕ್ಯ ನಮಗೆ ತುಂಬ ಬೇಕಾದವ್ರು ಹೇಳಿ ಡಾಕ್ಟರ್ ತಗೋದು ಹೇಳ್ತಾರೆ, ತಗೋತಾನೆ ಅಷ್ಟೇ. ಯಾಕೆ ತಗೋ ಡಾಕ್ಟರ್ ಹೇಳಿದ್ದಾರೆ ಅಂತ ಇನ್ನೇನು ಹೇಳಬೇಕು ಅದಕ್ಕೆ? ಏನು ಗೊತ್ತಿಲ್ಲ, ಮೆಡಿಸಿನ್ ನೇಚರ್ ಕೂಡ ಗೊತ್ತಿಲ್ಲ ಅವ್ರಿಗೆ. ಏನೇನೂ ಗೊತ್ತಿಲ್ಲ, ಶ್ರುತಿ ಇಲ್ಲ, ಆಪ್ತವಾಕ್ಯ. ಡಾಕ್ಟರ್ ಯಾರು? ಆಪ್ತ. ಅದು ಫ್ಯಾಮಿಲಿ ಡಾಕ್ಟರ್ ಬೇರೆ. ಇನ್ನೇನವನು? ಪರಮಾತ್ಮ ಇದ್ದಾಗೆ ಮೊದಲಿಂದ ಗೊತ್ತಿದ್ದವನು ಅಷ್ಟೇ, ಬೇರೆ ಆಧಾರ ಇಲ್ಲ ಅದಕ್ಕೆ. ಆದರೆ ಇದರಲ್ಲಿ ಮಾತ್ರ ಏನಾಗಿದೆ, ಮೂರು ಇದೆ. ಹೇಗೆ ತೋರಿಸ್ತಾರೆ ಈಗ? ಕ್ವಚಿದೇ ಕಥಾ, ಕೆಲವು ಕಡೆ ಒಂದೇ ಇರುತ್ತೆ. ಯಥ ಆಪ್ತಿ ಮೂಲತೆಯ ಲೌಕಿಕ ವಿಷಯ ಪಿತೃವಾಕ್ಯೇ. ಲೌಕಿಕ ವಿಷಯದಲ್ಲಿ ಇದು ಯಾಕೆ ಇವತ್ತು ಕೊಡ್ಲಕ್ಕೆ ಬರೋದಿಲ್ಲ ಈ ದೃಷ್ಟಾಂತನ? ಪಿತೃವಾಕ್ಯ ಅಲ್ಲ ಇವತ್ತು. ಅದಕ್ಕೆ ಇದು ಹೇಳ್ತಾರೆ, ಭಾರ್ಯಾವಾಕ್ಯ ಕೊಡಬೇಕು ಅಂತ ಹೇಳ್ತಾರಷ್ಟೆ. ಒಂದು ಶ್ಲೋಕ ಇದೆ ಸಾಮಾನ್ಯ, ಎತ್ರ ಭಾರ್ಯ ಆಗಿರೋ ವೇದಾಹ. ಕಲಿಯುಗದಲ್ಲಿ ಏನಪ್ಪ ವೇದಗಳು ಯಾವುದು ಅಂದರೆ, ಹೆಂಡತಿಯ ಮಾತೆ ವೇದಗಳು. ಗೊತ್ತಾಯ್ತಾ? ಎಷ್ಟ ಸ್ವಪ್ರತಿಭಾ ಮಾನಂ, ಪ್ರಮಾಣ ತನ್ನ ಬುದ್ಧಿನೇ ಪ್ರಮಾಣ. ಗೊತ್ತಾಯ್ತಾ? ಧರ್ಮ ಅರ್ಥ ಸಾಧನಂ. ಧರ್ಮ ಅಂದರೆ ಯಾವುದು? ಹಣಕಾಸು ಬಂದರೆ ಅದೇ ಧರ್ಮ, ಯಾವುದೋ ದುಡ್ಡು ಬರುತ್ತೋ ಅದೇ ಧರ್ಮ ಅಂತ ಹೇಳಿದ್ರೆ ತಸ್ವೈ ಶ್ರೀ ಕಲೆಯೇ ನಮಃ ಅಂತ ಒಂದು ಶ್ಲೋಕ. ಕಲಿಯುಗದ ವೈಶಿಷ್ಟ್ಯ ಇಲ್ಲಿ. ಪಿತೃವಾಕ್ಯ ಎಂಬುದು ಲೋಕದಲ್ಲಿ ಜ್ಞಾನಿಗಳಿಗೆ ಅರ್ಥ ಆಗ ಮಾತದ. ಯಥ ಆಪ್ತಿ ಮೂಲತೆಯ ಲೌಕಿಕ ವಿಷಯ ಪಿತೃವಾಕ್ಯೇ. ಪಿತೃವಾಕ್ಯದಲ್ಲಿ ಲೌಕಿಕ ವಿಚಾರಕ್ಕೆ ತಂದೆ ತಾಯಿಗಳ ಮಾತೇ ಫೈನಲ್. ಶ್ರುತಿ ಸಂವಾದೇನ ಧರ್ಮಾದಿ ವಿಷಯ ಪ್ರತಿವಾದ್ಯುದೀರಿತ ವಚನೆ. ಇಲ್ಲಿ ಶ್ರುತಿ ಸಂವಾದೇನ ಧರ್ಮಾದಿ ವಿಷಯ ಪ್ರತಿವಾದ್ಯುದೀರಿತ ವಚನೆ. ಪ್ರತಿವಾದಿಗಳ ಮಾತು ಧರ್ಮಾದಿಗಳ ಬಗ್ಗೆ ಬಂದಾಗ ಯಾವುದನ್ನು ಆಧರಿಸಿ ಮಾತಾಡಬೇಕವನು? ಶ್ರುತಿನ ಮಾತು ಮಾಡಬೇಕಷ್ಟು, ಬೇರೆ ಇಲ್ಲ. ತದುಕ್ತ ಏವ ಪರ್ವತೋ ಅಗ್ನಿಮಾನಿತಿ ವಾಕ್ಯ ಯುಕ್ತಿ ಸಂವಾದೇನ. ಅಥವಾ ಅದರಲ್ಲೇನೆ ಪ್ರತಿವಾದಿ ಮಾತಾಡ್ತಾನೆ ಈಗ. ಪರ್ವತೋ ಅಗ್ನಿಮಾನ್ ಅಂತ ಹೇಳಿದ, ಯಾತಕ್ಕೆ ತೋಬಾ ಅಂತಂದ, ಯುಕ್ತಿಯಿಂದ ಹೇಳಿದ. ಕೆಲವು ಕಡೆ ಏನಾಯ್ತು, ಈಗ ಒಂದೊಂದು ಕಡೆ ಬಂತು, ಒಂದು ಅಲ್ಲಿ, ಒಂದು ಇಲ್ಲಿ, ಒಂದು ಇಲ್ಲಿ. ಅಂದರೆ ನಾವು ಧೂಮ ನೋಡಿ ಒಂದೇ ಹೇಳಬೇಕಾದ್ರೆ ಯುಕ್ತಿ ಮೂಲ ಒಂದೇ ಇಲ್ಲಿ, ಬೇರೆ ಕಾರಣ ಇಲ್ಲ. ಅದೇ ರೀತಿ ತಂದೆ ಮಾತು ನಡೆಸಬೇಕಾದ್ರೆ ಆಪ್ತವಾಕ್ಯ ಅಷ್ಟೇ, ಬೇರೆ ಇಲ್ಲ. ಇದು ಮಾತು ಧರ್ಮಾದಿಗಳು ಮಾತಾಡಬೇಕಾದ್ರೆ ಶ್ರುತಿ ಒಂದೇ, ಬೇರೆ ಇಲ್ಲ. ಸೊ ಮೂರು, ಒಂದು ಕಡೆ ಶ್ರುತಿ, ಒಂದು ಕಡೆ ಯುಕ್ತಿ, ಒಂದು ಕಡೆ ಆಪ್ತವಾಕ್ಯ ಇಷ್ಟೇ. ಕ್ವಚಿತ್ ದ್ವೇಧ, ಕೆಲವು ಕಡೆ ಎರಡು ರೀತಿ ಪ್ರಾಮಾಣ್ಯ ಬರಬಹುದು. ಈ ಮೂರನ್ನ ತೋರಿಸ್ಬೇಕಾಗಿದೆ, ಒಂದು ಅನಲೈಸ್ ಮಾಡ್ತಾ ಹೋಗ್ತಾರೆ. ಒಂದು ರೀತಿ ಪ್ರಾಮಾಣ್ಯದ ಮೂರು ದೃಷ್ಟಾಂತ ಕೊಟ್ಟರು. ಇನ್ನು ಎರಡನೇದು ಕ್ವಚಿತ್ ದ್ವೇಧ ಯಥ ಆಪ್ತಿಶ್ರುತಿಭ್ಯಾಂ ಮನ್ವಾದಿವಾಕ್ಯೆ. ಮನ್ವಾದಿವಾಕ್ಯಗಳಲ್ಲಿ ಎರಡಿದೆ ಈಗ. ಯಾಕೆ ಸ್ಮೃತಿ ಅಂದ್ರೆ ಏನೋ, ಶ್ರುತಿ ಮೂಲ ಅದು, ಆದ್ದರಿಂದ ಶ್ರುತಿ ಮೂಲತ ಬಂತು. ಮನುಗಳು ಆಪ್ತರವರು, ಆದ್ದರಿಂದ ಎರಡು ಬಂದಲ್ಲಿ ಆಪ್ತವಾಕ್ಯತ್ವ ಬಂತು, ಶ್ರುತಿ ಮೂಲತೆಯ ಬಂತು. ಇನ್ನು ಆಪ್ತಿಯುಕ್ತಿಭ್ಯಾಮ್ ಪರ್ವತೋ ಅಗ್ನಿಮಾನ್ ಇತ್ಯಾದವು ಪಿತೃವಾಕ್ಯ. ಇನ್ನು ತಂದೆನೇ ಏನು ಮಾಡಿಬಿಟ್ಟ, ನೋಡಯ್ಯಲ್ಲ ಬೆಂಕಿ ಎತ್ತಿದೆ, ಭಾರಿ ಹುಷಾರು, ನೋಡಿದ ಹಾಗೆ ಕಾಣುತ್ತೆ ಅಂತ ಹೇಳಿದ. ತಂದೆ ಹೇಳಿದ್ದು ಒಂದು ಕಾರಣ, ಯುಕ್ತಿನೂ ಕರೆಕ್ಟ್ ಆಗಿದೆ, ಎರಡು ಸೇರಿದ್ದಕ್ಕೆ ಎರಡು ಸೇರ್ಕೊಂಡ್ಬಿಡುತ್ತೆ. ಆಪ್ತವಾಕ್ಯನೂ ಆಯಿತು, ಯುಕ್ತಿ ಮೂಲನೂ ಆಯಿತು. ಪಿತೃವಾಕ್ಯ ಶ್ರುತಿಯುಕ್ತಿಭ್ಯಾಮ್ ಈಶ್ವರ ಸರ್ವಜ್ಞ ಇತಿ ಪ್ರತಿವಾದ್ವಿದೀರಿತ ವಚಸೀತಿ. ಅಥವಾ ಇನ್ನೊಂದು ಕಡೆಗೆ ಶ್ರುತಿಯುಕ್ತಿಭ್ಯಾಮ್ ಈಶ್ವರ ಸರ್ವಜ್ಞ ಇತಿ ಪ್ರತಿವಾದ್ವಿದೀರಿತ ವಚಸೀತಿ. ಶ್ರುತಿನೂ ಕೊಟ್ಟ, ಯುಕ್ತಿನೂ ಕೊಟ್ಟ, ದೇವರು ಸರ್ವಜ್ಞ ಅಂತ ಕರೆದ. ಸೊ ಎರಡು ಬಂತಾರೆ, ಶ್ರುತಿ ಮತ್ತು ಹೇಳಿದವನ ಆಪ್ತನಲ್ಲ, ಹಿಡಿದವನ ಆಪ್ತನಲ್ಲ. ಶ್ರುತಿ ಕೊಟ್ಟಿದ್ರಿಂದ ಒಪ್ಪೇಕು ನಾವು, ಯುಕ್ತಿ ಕೊಟ್ಟಿದ್ದರಿಂದ ಒಪ್ಪೇಕಷ್ಟೇ. ಜೈಮಿನ್ಯಾದಿ ವಾಕ್ಯ ತ್ರೇಧಾಪ್ಯಸ್ತಿ ಇತಿ ಚೇತ್, ಆಗ ಬಂದ. ನೋಡಿದ್ರ ಎರಡು ಹೇಳಿದೆ, ಮೂರು ಕೇಸ್ ಬಿಟ್ಬಿಟ್ಟಿದ್ದೀನಿ ನೀವೀಗ. ಜೈಮಿನಿಗಳು ಯಾರವರು, ವೇದವ್ಯಾಸರ ಶಿಷ್ಯರು ಅಂದರೆ ನಮಗೆಲ್ಲ ಪರಮಾಪ್ತರಾಗೋರು. ಅವರು ಸೂತ್ರ ಬರೆದಾರೆ, ಕರ್ಮಮಾ ಸೂತ್ರ ಏನವೆಲ್ಲ ಕೂಡ, ಅಥಾಥೋ ಧರ್ಮ ಜಿಜ್ಞಾಸ, ಎಲ್ಲ ಸೂತ್ರಗಳೇ. ಸೊ ಯುಕ್ತಿ ಮೂಲತಃ ಬಂತು, ಆಪ್ತಿ ಮೂಲತಃ ಯುಕ್ತಿ ಮೂಲತಃ ಬಂತು. ಅವ್ರು ಶ್ರುತಿ ಎಲ್ಲ ಮಾಡ್ತಿರೋದೆಲ್ಲ ಬ್ರಹ್ಮಸೂತ್ರ ಹೇಗೆ ವೇದಾರ್ಥ ಜಿಜ್ಞಾಸೆ ಮಾಡ್ತೀವಿ, ಅದು ಕೂಡ ಮಾಡ್ತಿರೋದೇನೋ ವೇದ ಈ ಶ್ರುತಿ ಮೂಲತನೋ ಬಂತಲ್ಲಿ. ಶ್ರುತಿ ಮೂಲತಃ, ಯುಕ್ತಿ ಮೂಲತಃ, ಆಪ್ತಿ ಮೂಲತಃ, ಮೂರು ಕೂಡ ಎಲ್ಲಿ ಬಂತೀಗ, ಜೈಮಿನಿಗಳಲ್ಲಿ ಬಂತು. ಆದ್ದರಿಂದ ಜೈಮಿನಿ ಸೂತ್ರ ಹೆಚ್ಚಿಕೊಳ್ತು ಯಾಕೆ ಕರಿಬಾರದು ಅಂತ ಪ್ರಶ್ನೆ. ಆಚಾರ್ಯ ಹೇಳಿದ್ದೆಷ್ಟು ಅದಕ್ಕೆ ಟೀಕರ್ ಹೇಗೆ, ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಗ್. ಆಚಾರ್ಯ ಮಾತ್ರದಿಂದ ಎಷ್ಟೆಲ್ಲ ಅರ್ಥ ಇದೆ ಎಂಬುದನ್ನು ಮಹತ್ತನ್ನು ಪದ ಹಾಕಿದ್ದಾರೆ ಆಚಾರ್ಯರು. ಮಹತ್ತನ್ನ ಪದದಲ್ಲಿ ಕೆಲವು ಉತ್ತರ ಇದೆ ಅಂತ ಹೇಳಬೇಕಾಗಿದೆ. ಅದೇನು ಅಂದರೆ ಹೇಳ್ತಾರೆ, ಜೈಮಿನ್ಯಾದಿ ವಾಕ್ಯ ತ್ರೇಧಾಪ್ಯಸ್ತಿ ಇತಿ ಚೇತ್ ಸತ್ಯಂ. ಸತ್ಯಂ ಅಂತೇಳಿ ಶಾಸ್ತ್ರದಲ್ಲಿ ಬರೀತಾರೋ ಅದು ಹಾಫ್ ಕರೆಕ್ಟ್ ಅಂತ ಅರ್ಥ. ಹಾಫ್ ಕರೆಕ್ಟ್, ಫುಲ್ಲಿ ಕರೆಕ್ಟ್ ಅಲ್ಲ. ಇಲ್ಲಿ ಸತ್ಯಂ ಅಂದರೆ ಸತ್ಯಂ ಅಂತ ಅರ್ಥ. ವಾಕ್ಯಾರ್ಥ ಕೂತಾಗ ಪೂರ್ವಪಕ್ಷ ಖಂಡನೆ ಮಾಡಬೇಕಾದ್ರೆ ಇತ್ತೀಚೆ ನಾ ಅಂದ್ಬಿಟ್ರೆ 100% ತಪ್ಪು ಅಂತ ಅರ್ಥ. ಇತ್ತೀಚೆ ನಾ ಅಂದರೆ 100% ತಪ್ಪು. ಇತ್ತೀಚೆ ಸತ್ಯಂ ಅಂದರೆ ಅರ್ಧ ಕರೆಕ್ಟ್, ಥಿಯರಿ ಕರೆಕ್ಟು, ಅಪ್ಲಿಕೇಶನ್ ರಾಂಗ್ ಅಂತ ಅರ್ಥ. ಅಂದರೆ ಮೂರು ಇರೋದು ಕರೆಕ್ಟು, ಆದರೆ ಬ್ರಹ್ಮಸೂತ್ರ ಈಕ್ವಲ್ ಆಗುತ್ತೆಂಬ ಸರಿಯಲ್ಲ. ಇದಕ್ಕೆ ಅರ್ಥ ಸತ್ಯ ಅಂತ ಕರಿತೇವಲ್ಲ ಹಾಗೆ, ಆ ರೀತಿ ಇದೆ ಸತ್ಯಂ. ಯಥಾ ಬ್ರಹ್ಮಸೂತ್ರೇಷು ನ ತಥಾ. ಹೌದು, ಜೈಮಿನಿ ಸೂತ್ರದಲ್ಲಿ ಏನಿದೆ, ಮೂರು ಇದೆ, ಆದರೆ ಬ್ರಹ್ಮಸೂತ್ರದಲ್ಲಿ ಇದ್ದಾಗಿಲ್ಲ, ಅದೇನು ವಿಶೇಷ ಅಂತ ಪ್ರಶ್ನೆ ಬಂತು. ಅದಕ್ಕೆ ಹೇಳ್ತಾರೆ, ನಿರವಧ ಕೆಮ್ಮಿ ತತ್ರ ಅತ್ಯಾಧಿಕಂ. ಬ್ರಹ್ಮಸೂತ್ರಗಳಲ್ಲಿ ಅಲ್ಟಿಮೇಟ್, ನಿಮ್ಮಲ್ಲಿ ಅರ್ಥ ಮಾಡಿಕೊಳ್ಳಿ. ಜೈಮಿನಿಗಳಿದ್ದಾರೆ ಪರಮಾಪ್ತರು, ಹೋದಲ್ಲೋ ಜೈಮಿನಿಗಳು ಯಾತಕ್ಕಪ್ಪ ಆಪ್ತರು ನಿಮಗೆ, ಶಿಷ್ಯರು. ಮತ್ತು ವೇದವ್ಯಾಸ ಎಷ್ಟು ಆಪ್ತರಾಗ್ತಾರೆ, ಆ ಶಿಷ್ಯರು ಅಂತ ಹೇಳಿದ್ದಕ್ಕೆ ಇವರು ಆಪ್ತರಾಗೋದಾದರೆ ಗುರು ಎಷ್ಟು ಆಪ್ತರಾಗಬೇಕೀಗ. ಸೊ ಏನಾಯ್ತು, ಆಪ್ತಿಯಲ್ಲಿ ಜಾಸ್ತಿ ಆಯ್ತು ಈಗ, ಆಪ್ತಿ ಗ್ರೇಡ್ ಏರಿ ಹೋಗಿಬಿಡ್ದಾಗ. ಆಮೇಲೆ ಶ್ರುತಿಗಳು ಇವ್ರು ಏನು ಮಾಡಿದ್ರು, ಕರ್ಮಿಮಾಂ ಶ್ರುತಿ ಮಾತ್ರ ಆರಿಸಿಕೊಂಡ್ರು. ವೇದವ್ಯಾಸ ಏನು ಮಾಡ್ತಾರೆ, ಕವರ್ಸ್ ಎಂಟೈರ್ ವೇದಾಸ್. ಅಲ್ಲಿ ಏನಾಯ್ತು, ಆಗ ರಿಟರ್ನ್ ಜಾಸ್ತಿ ಆಗೋಯ್ತು, ಶ್ರುತಿ ಮೂಲತ ಜಾಸ್ತಿ ಆಯ್ತು. ಯುಕ್ತಿ ಮೂಲತ, ಇವ್ರ ಯುಕ್ತಿ ಎಂಥ ಯುಕ್ತಿಗಳಿವೆಲ್ಲ, ದೇವ್ರ ಬಗ್ಗೆ ಕೊಟ್ಟ ಪರಿಪೂರ್ಣ ಯುಕ್ತಿಗಳು, ಅವ್ರ ಕರ್ಮದ ಬಗ್ಗೆ ಕೊಟ್ಟ ಲಿಮಿಟೆಡ್ ಯುಕ್ತಿಗಳು, ಅದರಲ್ಲೂ ಜಾಸ್ತಿ ಆಯ್ತು. ಆದ್ದರಿಂದ ಏನಾಯ್ತು, ಅಲ್ಲಿಗೆ ತ್ರಿವಿಧ ಪ್ರಾಮಾಣ್ಯ ಇದ್ದ ಮಾತ್ರಕ್ಕೇನೆ ಏನಾಗಲಿಲ್ಲ, ಈಕ್ವ್ಯಾಲಿಟಿ ಬರಲಿಲ್ಲ ಅಂತ ಹೇಳಿದ್ರೆ, ಈಕ್ವ್ಯಾಲಿಟಿ ಬರೋದೇ ಹೆಚ್ಚು ಕಡಿಮೆ ಆಯಿತು. ನಿರವಧಿ ಕಮ್ಮಿ ತತ್ರ ಅತ್ಯಾಧಿಕಂ ಸತ್ಯಂ ಯಥಾ ಬ್ರಹ್ಮಸೂತ್ರೇಷು ನ ತಥಾ. ಅದಕ್ಕೆ ಆಚಾರ್ಯ ಬರೀ ತ್ರಿವಿಧಂ ಅಂತ ಹೇಳಲಿಲ್ಲ, ಮಹತ್ ಅಂತ ಪದ ಹೇಳಿದ್ದೆ. ಪ್ರಾಮಾಣ್ಯಂ ತ್ರಿವಿಧ ಮಹತ್ ಅಂತ ಹೇಳಿದ್ರಿಂದ ತ್ರಿವಿಧವಾದ ಮಹತ್ ಪ್ರಾಮಾಣ್ಯ ಇರೋದಿಲ್ಲಿ ಬ್ರಹ್ಮಸೂತ್ರಗಳಿಗೆ, ಬೇರೆ ಕಡೆ ಇಲ್ಲ. ನಿರವಧಿಕಂ ಅಂದರೆ ಅವಧಿ ಅಂದರೆ ಲಿಮಿಟ್, ನಿರವಧಿಕ ಲಿಮಿಟ್ಲೆಸ್. ಜೈಮಿನ್ಯಾಚಾರ್ಯ ಹಿರಿಮೆಗೆ ಒಂದು ಲಿಮಿಟ್ ಇದೆ, ವೇದವ್ಯಾಸ ಹಿರಿಮೆ ಲಿಮಿಟ್ ಇಲ್ಲ. ಯಾರು ಸಾಕ್ಷಾತ್ ನಾರಾಯಣ ಅವರು, ಅವರಿಗೆ ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ. ಆಗ ನಿರವಧಿ ಕಮ್ಮಿ ತತ್ರ ಅತ್ಯಾಧಿಕಂ. ದಿವಾನ್ ಹೇಳಿದರೆ ಯಾರೋ ಒಂದು ಸ್ವಾಮಿಗಳು ಹೇಳಿದರೆ ತಿನ್ನೋಬಿಡೋದು, ಏನಾಯ್ತಾಗ ನಾಳೆ ಬರ್ತೀರಿ ಅಂತ ದಿವಾನ್ ಹೇಳಿದ್ರು, ಇಲ್ಲ ನಾವು ನಾಡಿದ್ದು ಬರ್ತೀವಿ ಅಂತ ಹೇಳಿದ್ದಾರೆ. ಯಾರು ಮಾತು ಫೈನಲ್ ಆಗ ಅವ್ರದೇ, ಏನು ಮತ್ತೆ ಮಾತಾಡೋಕ್ಕಿಲ್ಲ ಇಲ್ಲ. ಆ ರೀತಿ ಇಬ್ಬರು ಆಗ್ತಾರೆ, ಪರಮಾಪ್ತರು ಅವರಾಗ್ತಾರೆ, ಅಲ್ಟಿಮೇಟ್ ಅಥಾರಿಟಿ ಅವರು. ಏತದರ್ಥಮಿ ಮಹದಿತ್ತೆ ತತ್ ತ್ರಿವಿ ಸಂಹಿತ್ಯೇನಾಪಿ ಯೋಜನೀಯಂ. ಅದಕ್ಕೋಸ್ಕರನೇ ಮಹತ್ ಎಂಬುದನ್ನು ಎರಡು ಕಡೆ ಸೇರಿಸಬೇಕು, ಮಹತ್ ಪ್ರಾಮಾಣ್ಯಂ ಅಂತೂ ಸೇರಿಸಬೇಕು, ಮಹತ್ ತ್ರಿವಿಧಂ ಅಂತೂ ಸೇರಿಸಬೇಕು, ಅವಾಗ ಕರೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನಾನು ಪ್ರಮಾಣ ಏಕತ್ವೇನ ಅನೇಕತ್ವಯೋ ಪ್ರಮೇಯತಾದವಶ್ಚಾತ್ ಕಥಮೇತತೆ. ಇಲ್ಲೇ ಸ್ವಾರಸ್ಯ ತಗೊಂಡ್ರೆ ಮತ್ತೆ ಯಾವಾಗಲೂ ಕೂಡ ಒಬ್ಬರೇ ವಾಯಿಸ್ತು, ನಮಗೆ ಆಚಾರ್ಯರು ಆಗ್ತಾರೆ. ಜೈತೀರ್ಥರು ಆಪ್ತಾರೆ, ರಾಘವೇಂದ್ರ ಸ್ವಾಮಿಗಳು ಆಪ್ತಾರೆ. ಮೂರಲ್ಲಿ ತಾರತಮ್ಯ ಇಲ್ಲ. ಈಗ ಆಪ್ತಿಯಲ್ಲಿ ಆಚಾರ್ಯ ಆಪ್ತಿ ಹೋದ್ರೆ ಭಾಷ್ಯಕಾರರಾಗಿ ಜೀವೋತ್ತಮ ರುಜುಗಳು ಅಂತ ಆಪ್ತಿ ಇದೆ. ಟೀಕಾರಾಯರ ಟೀಕಾಕಾರರು ಅಂತಕ್ಕಂಥ ಆಪ್ತಿ ಇದೆ. ಅಲ್ಲಿ ಕಡಿಮೆ ಆಗಿದೆ ತಕ್ಷಣ ಇಮಿಡಿಯೇಟ್ ಆಗಿ. ಇವತ್ತು ಬ್ರಹ್ಮಸುಧಾದಲ್ಲಿ ಆಪ್ತಿ ನಿಶ್ಚಯ ಇದೆ. ಅನುವ್ಯಾಖ್ಯಾನದಲ್ಲಿ ಭಾರಿ ಜಾಸ್ತಿ ಆಟೋ ಆಜ್ಞಾ ಮನ್ನೇ ಇರೋದಾರಿ ಅಮ್ಮ. ಇದೆಲ್ಲ ಅರ್ಥ ಮಾಡ್ಕೋತಾ ಹೊರಟ್ರೆ ನಾವು ನಮ್ಮಲ್ಲೇ ಇರೋ ಗ್ರಂಥಗಳಲ್ಲೂ ಕೂಡ ಏನಾಗುತ್ತೆ ಅಲ್ಲಿಗೀಗ ಪ್ರಾಮಾಣ್ಯದಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಆ ದೃಷ್ಟಿಯಲ್ಲಿ ಮಹತ್ ಪ್ರಾಮಾಣ್ಯಮನ್ನು ಮಾತು ಅರ್ಥವತ್ತಾದದ್ದು ಅಂತ ಅರ್ಥ. ನಾನು ಪ್ರಮಾಣೈಕತ್ವ ಅನೇಕತ್ವಯೋ ಪ್ರಮೇಯ ತಾದವಸ್ಥಾತ್ ಕಥಮೇತತ್ ಇತ್ತಂ ಆಗೊಂದು ಪ್ರಶ್ನೆ ಮಾಡಿಕೊಂಡ್ರು. ಅಲ್ರಿ ಎಷ್ಟು ಪ್ರಮಾಣ ಇರಬೇಕು ಅದು ಭಾರಿ ದೊಡ್ಡದೋ, ವಸ್ತು ಹೇಗಿದೆ ಅದು ಭಾರಿ ದೊಡ್ಡದೋ, ಇನ್ನೊಂದು ರೀತಿ ಆರ್ಗ್ಯೂ ಮಾಡಿದೆ. ಈಗ ಎಷ್ಟು ಪ್ರಮಾಣ ಅಂತಲೇ ಪ್ರಮಾಣ ಕೌಂಟ್ ಮಾಡ್ತೀರೋ, ವಸ್ತು ಕರೆಕ್ಟ್ ಇದೆ ಅಷ್ಟೇ ಕೌಂಟ್ ಮಾಡ್ತೀರೋ ನೀವೀಗ. ಇದೆಲ್ಲ ಓದಿದ್ರೆ ಏನಾಗುತ್ತೆ, ಆಗ ಎಲ್ಲ ಟ್ರೈನಿಂಗ್ ಬರ್ರಿ, ಫುಲ್ ಎಲ್ಲ ಯೋಚನೆ ಮಾಡೋದಕ್ಕೆ ಫುಲ್ ಟ್ರೈನ್ ಅಪ್ ಮಾಡ್ತಾರೆ. ಅರ್ಥ ಆಯ್ತಾ? ಸುಮ್ಮನೆ ಅರ್ಥ ಹೇಳೋದು ಬೇರೆ, ಅನೇಕ ಪ್ರಶ್ನೆಗಳು ಹಾಕ್ಕೊಂಡು ಅರ್ಥ ಹೇಳೋದು ಬೇರೆ. ಶಿಷ್ಯ ಏನಾಗ್ತಾ ರೀತಿ ಮಾಡಿದಾಗ ಎಲ್ಲ ಕೊಟ್ಟರು ಹೇಳ್ಕೊಟ್ಟಾಗತ್ತೆ, ಎಲ್ಲ ಕೊಟ್ಟರು ಹೇಳ್ಕೊಟ್ಟಾಗ ಅದಾಗ ವಾಕ್ಯಾರ್ಥ ಕೂತಾಗ ಏನಾಗುತ್ತೆ, ಅಷ್ಟಲಸ ಗೆದ್ದು ಬಿಡುತ್ತೆ. ಇಲ್ಲ ಏ ನಾವು ಯೋಚನೆ ಮಾಡಿದ್ದಿಲ್ಲ ಅವ್ರಿಗೆ ಏನು ಮಾಡಬೇಕಾಗ. ಆ ರೀತಿ ಸರಿಯಲ್ಲ. ನಾನು ಪ್ರಮಾಣೈಕತ್ವ ಅನೇಕತ್ವ ಯೋಗೋ ಪ್ರಮೇಯ ತಾದವಸ್ಥಾತ್ ಕಥಮೇತತ್. ಒಂದು ಪ್ರಮಾಣ ಇದ್ದರೂ ಪ್ರಮೇಯನೇ ಹೇಳಬೇಕು, ಹತ್ತು ಪ್ರಮಾಣ ಇದ್ದರೂ ಪ್ರಮೇಯನೇ ಹೇಳಬೇಕು. ಇದೇನು ಮೂರು ವಿಧ ಅಂತ ಕಂಡು ಬಿದ್ದೀರಿ ಅಂದರೆ ಇತ್ತಂ ಹೇಳ್ತೇವೆ ಅಂತ ಹೇಳ್ತಾರೆ. ಇತ್ತಂ ಅಂದರೆ ಹೀಗೆ, ನಹಿ ಪ್ರಮಾಣ ಮಾತ್ರ ನಿಶ್ಚಂಕ ಪ್ರವೃತ್ತೌ ಉಪಯುಜ್ಯತೆ. ವೆರಿ ಇಂಪಾರ್ಟೆಂಟ್ ಲೈನ್ ಇದು. ನಹಿ ಪ್ರಮಾಣ ಮಾತ್ರ ನಿಶ್ಚಂಕ ಪ್ರವೃತ್ತೌ ಉಪಯುಜ್ಯತೆ. ಇದೆಲ್ಲ ನೆನ್ಪಿಟ್ಕೊಂಡಿದ್ರೆ ಎಲ್ಲಿ ಬೇಕಾದ್ರೂ ಕೋಟ್ ಮಾಡ್ಕೋಬಹುದು. ಬರೀ ಪ್ರಮಾಣ ಇದ್ದ ಮಾತ್ರಕ್ಕೇನೆ ನಿಶ್ಚಂಕ ಪ್ರವೃತ್ತಿ ಬರೋದಿಲ್ಲ. ಯಾತಕ್ಕೆ ಅಂತ ಹೇಳ್ತಾರೆ, ಕಿಂ ನಾಮ ಪ್ರಮಾಣತೆಯ ಪ್ರಮಿತಮೇವಾ. ಪ್ರಮಾಣತೆ ಪ್ರಮಿತ ಆಗಬೇಕು. ನಮಗೊಂದು ವಿಷಯ ಗೊತ್ತು, ಯಾರಿಗೂ ಹೇಳಿಬಿಡ್ತೇವೆ, ಅವರಿಗೆ ಅದು ಅನ್ವಾಂಟೆಡ್ ಗೊತ್ತಾಯ್ತಿಲ್ಲ, ಅವ್ರು ನಾವು ಹೇಳಿದ್ ಕರೆಕ್ಟೇ ಅವನಿಗೆ ಒಪ್ಪಿಗೆ ಆಗ್ತಾ ಇಲ್ಲ, ಅರ್ಥ ಆಯ್ತಾ? ಈಗ ಅವ್ರ ನೇಚರ್ ಏನು ಮಾಡ್ತೀನಿ, ಇನ್ನೊಬ್ಬರು ಕರೆದ ಇವ್ರ ಕಡೆ ಹೇಳ್ತೀವಿ, ಅವಾಗ ಏನಾಗುತ್ತೆ? ಅವರು ಹೇಳ್ತಾ ಸ್ವಲ್ಪ ಬೆರೆಸಿದ ಸತ್ಯನೇ. ಪ್ರಮಾಣ ಹೆಚ್ಚೆತ್ತ ಅದು ಏನಾಗ್ತಾ ಹೋಗುತ್ತೋ, ದಾರ್ಢ್ಯ ಬರಲಿಕ್ಕೆ ಶುರುವಾಗಿ. ಸೊ ಪ್ರಮೇಯ ತಿಳ್ಕೊಳ್ಳೋಕೆ ಪ್ರಮಾಣ ಸಾಕು, ಪ್ರಮೇಯ ದಾರ್ಢ್ಯ ಬರಲಿಕ್ಕೆ ಏನು ಬೇಕು? ಪ್ರಮಾಣ ಹೆಚ್ಚಿರಬೇಕು. ಪ್ರಮಾಣ ಅವರು ಹೇಳ್ತಾರೆ, ಇವರು ಹೇಳ್ತಾರೆ, ನೀವೊಂದು ಮಾತು ಹೇಳಿ ಅಂತ ಹೇಳಿದ್ರೆ ಎಷ್ಟೋ ಜನಗಳು ನೀವೊಂದು ಮಾತು ಹೇಳಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಹೆಚ್ಚು ಪ್ರಮಾಣ ಬಂದಷ್ಟು ಕೂಡ ದಾರ್ಢ್ಯ ಜಾಸ್ತಿ ಬರುತ್ತೆ ಅಂತ ಅರ್ಥ. ಹೇಳ್ತಾರೆ ದುರ್ಯೋಧನ ಎಷ್ಟು ಜನ ಕೈ ಹೇಳಿಸಿದ್ರಲ್ಲ, ಆದರೂ ಅವನು ಕೇಳಲಿಲ್ಲ ಅಂದ್ರೆ ಅರ್ಥ ಏನಾಯ್ತಾಗ, ಎಷ್ಟು ಪ್ರಮಾಣ ಹೇಳಿದ್ರು ಒಪ್ಪಲಿಲ್ಲ ಅಂದ್ರೆ ಭಾರಿ ದಡ್ಡ ಅಂತ. ಎಷ್ಟೊಂದು ಮಾತು ಕೇಳಿಲ್ಲ ನೋಡ್ರಿ ಎಷ್ಟು ದಡ್ಡ ಇವನು ಅಂತ ಹೇಳ್ತಾರೆ. ಒಬ್ಬಿಬ್ರು ಹೇಳಿ ಅಷ್ಟು ಜನ ಹೇಳಿದ್ರು ಕೇಳಲಿಲ್ಲ ದಡ್ಡ, ರಾವಣ ವಾಪಸ್ ಕೊಡು ಸೀತಾಕೃತಿ ಅಂತ ಎಷ್ಟು ಯಾರು ಹೇಳಿದ್ರು ಕೇಳಲಿಲ್ಲ, ಸರ್ವನಾಶ. ಇಲ್ಲ ರಾಜ್ಯ ವಾಪಸ್ ಕೊಡು ಅಂತ ಕೇಳಿ ಏನು ಮಾಡಿದ್ರು ಕೊಡಲಿಲ್ಲ, ಸರ್ವನಾಶ. ಅರ್ಥ ಆಯ್ತಾ? ಅದೇ ಧರ್ಮರಾಜ ಏನು ಮಾಡಿಬಿಡ್ತಾನೆ, ಭೀಷ್ಮ ಹೇಳದೆ ಕೇಳ್ಬಿಡಿ, ಕೆಲವರು ಹೇಳದೆ ಕೇಳಿಲ್ಲ, ಭೀಷ್ಮ ಹೇಳಿದ ತಕ್ಷಣ ಕೇಳಿಬಿಟ್ಟು ಒಂದು ಅಲ್ಲಿ ಎಂಡ್ ಬಂದಿವ್ರಿ, ಎಂಡೇ ಬರಲಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಪ್ರಮಾಣ ಪ್ಲಸ್ ಪ್ರಮಾಣ ಬಾಹುಲ್ಯ, ಅದಕ್ಕೋಸ್ಕರ ಹೇಳಬೇಕಾಯಿತು. ತಚ್ಚ ಕಿಂ ನಾಮ ಪ್ರಮಾಣತೆಯ ಪ್ರಮಿತಮೇವ. ಅಂದರೆ ಬರೀ ಪ್ರಮಾಣ ಆಗಿದ್ದರೆ ಸಾಲದು, ಪ್ರಮಾಣ ಅಂತ ನಮಗೆ ಗೊತ್ತಾಗಬೇಕು. ಅದು ಗೊತ್ತಾಗಲಿಕ್ಕೆ ಕಾರಣ ಅಂದರೆ ಇವೆಲ್ಲ ಸೇರಿದ ಗೊತ್ತಾಗುತ್ತೆ. ತಚ್ಚ ಯಾವದ್ಯಾವತ್ ಅಧಿಕಂ ಪ್ರಮೀಯತೆ ತತ್ತದನುಸಾರಿಣೀಂ ಅವಿಶಂಕಾಂ ಕ್ಷಿಪ್ತ ಪ್ರವೃತ್ತಿಂ ಪ್ರಸೂತೆ ಇತಿ ಅನುಭವ ಸಿದ್ಧಂ. ಅದನ್ನೇ ಹೇಳಿದೆ, ಯಾವತ್ ಯಾವತ್ ಅಧಿಕಂ ಪ್ರಮೀಯತೆ, ಪ್ರಮಾಣ ಹೆಚ್ಚೆಚ್ಚು ದೊಡ್ಡದು ಅಂತ ಯಾವ ನಮಗೆ ಗೊತ್ತಾಗುತ್ತೋ, ತತ್ತದನುಸಾರಿಣೀಂ ಅವಿಶಂಕಾಂ ಕ್ಷಿಪ್ತ ಪ್ರವೃತ್ತಿಂ ಪ್ರಸೂತೆ. ಅದಕ್ಕೆ ಅನುಗುಣವಾಗಿ ಅವಿಶಂಕಾಂ, ಶಂಕೆನೇ ಇರಬಾರ್ದು, ಒಂದು ಶಂಕೆ ಹೋಗಬೇಕು, ಪ್ರವೃತ್ತಿ ಫಾಸ್ಟಾಗಿ ಬರಬೇಕು, ಕ್ಷಿಪ್ರ ಪ್ರವೃತ್ತಿ ಬರಬೇಕು. ಅದಕ್ಕೆ ಯಾವುದು ಉಪಯೋಗ ಆಗುತ್ತೆ? ಹೆಚ್ಚು ಪ್ರಮಾಣ ಇರೋದು ಉಪಯೋಗ ಆಗುತ್ತೆ. ಇದರ ಅರ್ಥ ಮಾಡ್ಕೊಂಡ್ಬಿಟ್ರೆ ಹೆಚ್ಚು ಪ್ರಮಾಣ ಯಾತಕ್ಕೆ ಕೊಡ್ತೀವಿ ಎಂಬುದಕ್ಕೆ ಕಾರಣ ಇದು. ಕಿಂ ನಾಮ ಪ್ರಮಾಣತೆಯ ಪ್ರಮಿತಮೇವ ತಚ್ಚ ಯಾವತ್ ಯಾವತ್ ಅಧಿಕಂ ಪ್ರಮೀಯತೆ ತತ್ತದನುಸಾರಿಣೀಂ ಅವಿಶಂಕಾಂ ಕ್ಷಿಪ್ರ ಪ್ರವೃತ್ತಿಂ ಪ್ರಸೂತೆ ಇತ್ಯನುಭವ ಸಿದ್ಧಂ. ತತಃ ಪ್ರಾಮಾಣ್ಯಮೇವ ಸ್ವಕಾರ್ಯ ಅತಿಶಯವಶೇನ ಅತಿಶಯವದುಚ್ಯತೆ. ಆದ್ದರಿಂದ ಪ್ರಾಮಾಣ್ಯವನ್ನೇನೆ ಆ ಎಫೆಕ್ಟ್ ನೋಡ್ಕೊಂಡು ಅತಿಶಯ ಅಂತ ಕರೀತೆ. ಎಫೆಕ್ಟ್ ನೋಡ್ಕೊಂಡು ಏನು ಮಾಡ್ತೆ, ಯಾರದ ಮಾತು ಹೇಳಿದ್ರೂ ಒಪ್ಪಲಿಲ್ಲ, ತಕ್ಷಣ ಒಂದು ಟೀಕಾರ ವಾಕ್ಯದ ತಕ್ಷಣ ಒಪ್ಕೊಂಡ್ಬಿಟ್ಟ. ಆ ವಾಕ್ಯ ಪ್ರಮಾಣ ಅವ್ರು ಹೇಳಿದ ಸರಿಯಾದ ವಾಕ್ಯನೇ, ಇವ್ರು ಮಾತು ಹೇಳಿದ ತಕ್ಷಣ ಏನಾಯ್ತು ಅಲ್ಲಿಗೆ, ಅವ್ರು ಹೇಳಿದ್ರೆ ಮತ್ತೆ ಮಾತಾಡೋಂಗಿಲ್ಲ. ಇದೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಬರುತ್ತಾದ್ರಿಂದ ಪ್ರಮಾಣದ ಅತಿಶಯ ಎಂಬುದು ಅರ್ಥ. ಹೀಗೆ ಮೋಕ್ಷ ಜ್ಞಾನದ ಆನಂದ ಅತಿಶಯ ಅಂತ ಮುಕ್ತೇ ನಿಮ್ಗೆ ಅರ್ಥ ಆಗುತ್ತೋ, ಅದೇ ರೀತಿಯಲ್ಲಿನೇ ಪ್ರಾಮಾಣ್ಯದಲ್ಲಿ ಅತಿಶಯ ಎಂಬುದು ಕೂಡ ಅರ್ಥ ಆಗುತ್ತೆ. ಅನುಭವ ಸಿದ್ಧಂ ಅಂತ ಹೇಳಿಬಿಟ್ಟು, ಏವಂ ಇತಿ ಅನುಭವ ಸಿದ್ಧಂ ತತಃ ಪ್ರಾಮಾಣ್ಯಮೇವ ಸ್ವಕಾರ್ಯಾತಿಶಯವಶೇನ ಅತಿಶಯವದುಚ್ಯತೆ. ಏವಂ ವಿಷಯ ಪ್ರಯೋಜನಾತಿಶಯವಶೇನಾಪಿ ಅತಿಶಯೋ ದ್ರಷ್ಟವ್ಯ. ಅದೇ ಒಂದು ವಿಷಯನೇ, ಇವತ್ತು ಯಾವುದೋ ಒಂದು ಪೇಪರಲ್ಲಿ ಬೇಟೆ ಧಾರಣೆ ಬರುತ್ತೆ, ಕಣ್ಣೆತ್ಕೊಂಡು ನೋಡೋದಿಲ್ಲ ವ್ಯಾತಕ್ಕೆ, ಅದು ಉಳಿದವ್ರು ಫಸ್ಟ್ ಲೈನ್ ನೋಡೋದೇ ಇಲ್ಲ. ವ್ಯಾಪಾರಿಗಳು ಯಾವ್ದು ನೋಡ್ತಾರೆ, ಸೀದಾ ತೆಗೆಯೋದೇ ಪೇಟೆ ಧಾರಣೆಯಿಂದ ತೆಗೆಯೋದವರು. ಇವರು ಆಟ ಬರೀ ಸ್ಕೋರ್ ಲಾಸ್ಟ್ ಪೇಜ್ ತೆಗೆದ್ಬಿಡ್ತಾರೆ, ಅವ್ರು ಆ ಪೇಜ್ ತೆಗಿತಾರೆ, ತಮ್ಗೆ ಬೇಕಾದ ತರಿಸ್ಕೊಳ್ತಾರೆ. ಉಳು ಸುಳ್ಳು ಅಂತೇನಲ್ಲ, ನಮ್ಗೆ ಬೇಕಿಲ್ಲ. ಅದಕ್ಕೇನೆ ವಿಷಯ ಪ್ರಯೋಜನ ಅತಿಶಯವಶೇನಾಪಿ ಅತಿಶಯೋ ದ್ರಷ್ಟವ್ಯ. ಯಾವ ವಿಷಯ ಅನ್ನೋದ್ರ ಮೇಲೂ ಕೂಡ ಪ್ರಾಮಾಣ್ಯ ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಏನು ಪ್ರಯೋಜನ ಕೊಡುತ್ತೆ ಅನ್ನೋದ್ರ ಮೇಲೂ ಭಾರಿ ಇಂಪಾರ್ಟೆನ್ಸ್ ಬರುತ್ತೆ. ಸೊ ಪ್ರಮಾಣ ಬಾಹುಲ್ಯ, ಪ್ರಮಾಣದ ವಿಷಯ, ಪ್ರಯಾಣದಾಗ ಪ್ರಯೋಜನ, ಇವೆಲ್ಲವೂ ಕೂಡ ಏನು ಮಾಡ್ತಾ ಹೋಗುತ್ತೆ, ಅತಿಶಯೋ ದ್ರಷ್ಟವ್ಯ. ಒಂದು ವಿಷಯದ ಬಗ್ಗೆ ಹಿರಿಮೆಯನ್ನು ತಂದುಕೊಡೋದ್ರಿಂದ ಪ್ರಮಾಣ ಒಂದಿದ್ರೆ ಸಾಕು ಪ್ರಮೇಯ ನಿಶ್ಚಯಕ್ಕೆ ಅಂತ ಹೇಳೋ ಮಾತು ಸರಿಯಲ್ಲ. ಪ್ರಮಾಣ ಹೆಚ್ಚಿದ್ದಷ್ಟು ಕೂಡ ಯಾವುದಕ್ಕೆ ಉಪಯೋಗ ಆಗುತ್ತೆ, ದಾರ್ಢ್ಯಕ್ಕೆ ಉಪಯುಕ್ತವಾಗುತ್ತೆ. ಮುಂದೆ ತತ್ವ ನಡೆದ್ರೆ ಹೇಳ್ತಾರೆ ಆಚಾರ್ಯ, ಬಹುಪ್ರಮಾಣ ಸಂವಾದಶ್ಚ ದಾರ್ಢ್ಯ ಹೇತುರೇವ. ಅಲ್ಲಿ ಮಾತದು ಬಹುಪ್ರಮಾಣ ಸಂವಾದಶ್ಚ ದಾರ್ಢ್ಯ ಹೇತುರೇವ. ನಮಗೆ ದಾರ್ಢ್ಯ ಬಂದಷ್ಟು ಕೂಡ ಏನು ಮಾಡ್ತೇವೆ, ಆಗ ಎರಡು ಪ್ರವೃತ್ತಿ, ಕ್ಷಿಪ್ರ ಪ್ರವೃತ್ತಿ ಎರಡು ಬರಬೇಕು. ನಮಗೆ ಪ್ರವೃತ್ತಿ ಬರಬೇಕು, ಕ್ಷಿಪ್ರ ಪ್ರವೃತ್ತಿ ಬರಬೇಕು, ಅದು ಪ್ರಾಮಾಣ್ಯ ಅತಿಶಯ ಇರಲೇಬೇಕಾಗತ್ತೆ ಅಂತ ತಿಳಿಸಿ. ಅದೊಂದು ದೊಡ್ಡ ಘಟ್ಟ. ಈಗ ಏನ ಪ್ರಮಿತ ಅಂದರೆ ಸರಿಯಾದ ಸರಿ ಅಂತ ತಿಳಿಯಲ್ಪಟ್ಟದ್ದು. ಪ್ರಮಾಣ ಪ್ರಮಿತ ಅಲ್ಲಲ್ಲ, ಮಿತ ಅಂದರೆ ಜ್ಞಾತ, ಪ್ರಮಿತ ಅಂದರೆ ಸಮ್ಯಕ್ ಜ್ಞಾತ ಅಂತ. ಪ್ರಮಿತ ಅಂದರೆ ಸರಿಯಾಗಿ ತಿಳಿಯಲ್ಪಟ್ಟ ವಸ್ತುನೇ ಅಂತ ಕರೀತಾರೆ ಪ್ರಮಿತ. ಸರಿಯಾಗಿ ತಿಳಿಸೋ ಜ್ಞಾನ ಏನೇ ಅಂತ ಕರೀತಾರೆ ಪ್ರಮಾ. ಅದು ಪ್ರಮಾ, ಇದು ಪ್ರಮಿತ. ಗೊತ್ತಾಯ್ತಾ? ಪ್ರಮೇಯ ಅಂದ್ರೆ ಏನು? ತಿಳಿಯಲ್ಪಟ್ಟ ವಿಷಯ. ತಿಳಿಯಲ್ಪಟ್ಟ ವಿಷಯ ಏನಂತ ಕರೀತಾರೆ ಪ್ರಮೇಯ. ಒಂದು ಅರ್ಥದಲ್ಲಿ ಪ್ರಮೇಯ ಇಜ್ ಪ್ರಮಿತ ಆರ್ ರಫ್ಲಿ ಈಕ್ವಲ್ಲೇ. ಅಥೋ ನೈತಾದೃಶಂ ಕಿಂಚಿತ್ ಇಷ್ಟು ಹೇಳಿಬಿಟ್ಟು ತ್ರಿವಿಧ ಮಹತ್ ಪ್ರಾಮಾಣ್ಯ ಇರೋದ್ರ ಬ್ರಹ್ಮಸೂತ್ರಗಳಲ್ಲಿ. ಅಥೋ ನೈತಾದೃಶಂ ಕಿಂಚಿತ್ ಪ್ರಮಾಣ ತಮಮಿಷ್ಯತೆ ಸ್ವಯಂ ಕೃತಾಪಿ ತದ್ವ್ಯಾಖ್ಯಾ ಕ್ರಿಯತೆ ಸ್ಪಷ್ಟತಾರ್ಥತಃ. ಅದಕ್ಕೇನೆ ಬ್ರಹ್ಮಸೂತ್ರಗಳ ಸ್ಥಾನ ಏನು ಅಂದರೆ ಬರೀ ಪ್ರಮಾಣ ಅಲ್ಲ, ಪ್ರಮಾಣ ತಮಂ ಅಂತ ಕರ. ಪ್ರಮಾಣ ತಮ ಸೂಪರ್ಲೆಟಿವ್ ಅದು. ಪ್ರಮಾಣ, ಪ್ರಮಾಣತರ, ಪ್ರಮಾಣ ತಮ, ಅತ್ಯಂತ ದೊಡ್ಡ ಪ್ರಮಾಣ ಯಾವುದು ಅಂದರೆ ಬ್ರಹ್ಮಸೂತ್ರಗಳೇ. ಇದಕ್ಕೆ ಹೋಲಿ ಇದು ಪ್ರಮಾಣದ ಒಪ್ಪಾಣ. ಇನ್ನೊಂದು ಪ್ರಮಾಣ ತಮ ಪದಾರ್ಥ ಇದ್ದು ಬಿಟ್ರೆ ಇಲ್ಲ. ಅತಃ ಆದ್ದರಿಂದ ಏತಾದೃಶಂ ಪ್ರಮಾಣ ತಮಂ ನ ಕಿಂಚಿದಿಷ್ಯತೆ. ಇಂಥ ಪ್ರಮಾಣ ತಮವಾದ ಶಾಸ್ತ್ರ ಮತ್ತೊಂದಿಲ್ಲ, ಬ್ರಹ್ಮಸೂತ್ರಗಳಿಗೆ ಸಮನಾದ ಶಾಸ್ತ್ರ ಮತ್ತೊಂದಿಲ್ಲ. ಇದು ಆಚಾರ್ಯ ಘಂಟಾಘೋಷ ಹೇಳಿದ ಮಾತು. ಇಷ್ಟಾದ್ರೆ ನಮ್ಮಲ್ಲಿ ಒಂದು ಇವತ್ತು ಎರಡು ಗುಂಪುಗಳು ಉಂಟು. ಇಷ್ಟೆಲ್ಲ ಆಚಾರ ಹೇಳಿದರೂ ಕೂಡ ವೇದಗಳೇ ಭಾರಿ ಶ್ರೇಷ್ಠ, ಬ್ರಹ್ಮಸೂತ್ರ ಅಲ್ಲ ಅಂತ ವಾದ ಮಾಡೋ ಜನ ಇದ್ದಾರೆ. ಇಷ್ಟ ಸ್ಪಷ್ಟ ಹೇಳಿದರೂ ಕೂಡ ಸೊ ಜ್ಞಾನ ಯಾವ ರೀತಿ ಕಡಿಮೆ ಆಗ್ತಾ ಬರುತ್ತೆ, ಇನ್ನೊಂದು ನೂರಾರು ವರ್ಷ ಆದಮೇಲೆ ಏನಾಗ್ಬಿಡುತ್ತೆ. ಈಗಾಗಲೇ ಆಚಾರ್ಯ ಜಾಸ್ತಿ ಕೋಟ್ ಮಾಡಲ್ಲ ಜನಗಳು, ನಮ್ಮಲ್ಲಿ ಅರ್ಥ ಆಯ್ತಾ? ಈಗ ಆಚಾರ್ಯರು ಜಾಸ್ತಿ ಆಚಾರ್ಯರು ಕೋಟ್ ಮಾಡೋದು ಬಹಳ ಕಡಿಮೆ. ಮಧ್ಯೆ ಮಧ್ಯೆ ಹೇಳ್ಬೇಕಾದ್ರೆ ಹೇಳ್ಬಿಡ್ತಾರೆ ಹೊರತು ಪ್ರಧಾನವಾಗಿ ಆಚಾರ್ಯರ ಬಗ್ಗೆ ಹೇಳೋದಿಲ್ಲ. ಅವ್ರು ಸಾಮಾನ್ಯವಾಗಿ ಯಾವುದನ್ನು ಆರಿಸ್ಕೋತಾರೆ, ದಾಸ್ಕೂಟದವರಾದರೆ ಹರಿದಾಸನಷ್ಟೇ ಕೋಟ್ ಮಾಡ್ತಾರೆ, ವ್ಯಾಸಕೂಟದವರಾಗಿಬಿಟ್ರೆ ಈ ರೀತಿ ಮಾತ್ರ ಕೋಟ್ ಮಾಡ್ತಾರೆ. ಆಚಾರ್ಯನ ಕೋಟ್ ಮಾಡೋ ಪದ್ಧತಿ ಭಾರಿ ಕಡಿಮೆ, ಸರ್ವಮೂಲ ಓದೋ ಓದೋ ಪದ್ಧತಿನೇ ಭಾರಿ ಕಡಿಮೆ. ಇನ್ನೊಂದು ನೂರಾರು ವರ್ಷ ಅದೇನೇ ಆಗಿಬಿಡುತ್ತೆ ಬರ್ತಾ ಬರ್ತಾ, ಸರ್ವಮೂಲ ಎಲ್ಲ ಹೋಗಿ ಬಂದುಬಿಟ್ರೆ ಬುತ್ತಿ ಮುಗ್ತೋಯ್ತು ಅಷ್ಟೇ, ಹೆಸರಿಗೆ ಅಷ್ಟೇ ಓದು. ಇವತ್ತು ದೇವರನ್ನೇ ವೇದವ್ಯಾಸ ದೇವರನ್ನ ಬಿಟ್ಟುಬಿಡ್ತಾರಲ್ಲ ಆ ಥರ, ವೇದವ್ಯಾಸನ ಎಷ್ಟು ಕೋಟ್ ಮಾಡ್ತಾರೆ ಮಾ ಕೋಟ್ ಮಾಡೋದೇ ಇಲ್ಲ, ಆ ಥರ ಆಗಿಬಿಡುತ್ತೆ. ಹಾಂ, ಅದು ಮೋಸ ಅದ, ಐ ಕ್ಲಾಸ್ ಮೋಸ ಆಗ್ಬಿಡುತ್ತೆ, ಮಾಡಬಾರ್ದು ಹಾಗೆಲ್ಲ ಕೂಡ. ಅದೇ ಆಚಾರ ಗೊತ್ತು ಹೇಳ್ತಾರೆ, ಪ್ರಮಾಣ ತಮ ಅಂದರೆ ಬ್ರಹ್ಮಸೂತ್ರಗಳೇ, ಬೇರೆ ಅಲ್ಲ. ತದೇವಂ ಶ್ರುತಿ ಅನುಮಾನಾಭ್ಯಾಂ ಇದಮೇವ ಶಾಸ್ತ್ರಂ ಪ್ರಮಾಣ ತಮಂ ನಾ ಅನ್ಯತ್ ಏತಾದೃಶಮಸ್ತಿ ಇತ್ಯುಪಸಂಹರತಿ. ಹೇಗೆ ದೇವರಲ್ಲಿ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಅಂತ ಹೇಳ್ತೇವಲ್ಲ, ಹಾಗೆ ಶಾಸ್ತ್ರಗಳಲ್ಲಿ ಬ್ರಹ್ಮಸೂತ್ರ ಸಮನಾದ ಶಾಸ್ತ್ರ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಸರಿ. ಇಂಥ ಸರ್ವೋತ್ಕೃಷ್ಟವಾದ ಶಾಸ್ತ್ರದಿಂದ ಪ್ರತಿಪಾದ್ಯನಾದ ಪರಮಾತ್ಮ ಮತ್ತೇನಾಗ್ತಾನೆ? ಸರ್ವೋತ್ತಮನಾಗ್ತಾನೆ. ಆ ರೀತಿ ಆಯಿತು. ಅಥ ಇತಿ ಇಪ್ಸ್ಯತೆ ಪ್ರಾಮಾಣಿಕ ರೀತಿ ಶೇಷ. ಇಷ್ಯತೆ ಅನ್ನೋ ಪದಕ್ಕೆ ಏನರ್ಥ ಅಂದರೆ ಪ್ರಮಾಣ ಬಲ್ಲಂಥ ಜ್ಞಾನಿಗಳು ಒಪ್ತಾರೆ ಅಂತ ಅರ್ಥ. ಇಷ್ಯತೆ ಅಂದರೆ ಅಂಗೀಕರಿಯತೆ ಅಂತ ಅರ್ಥ. ತಥಾಚ ಅನ್ಯ ಪರಿಹಾರೇಣ ಅಶ್ಚೈವ ವ್ಯಾಖ್ಯಾನಂ ಯುಕ್ತಮಿತಿ ಹೃದಯಂ. ಸರಿ, ಇದರಿಂದ ಏನು ಹೇಳಿದಾಗಾಯಿತು ಅಂದರೆ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಬರೀತೀರಿ, ಯಾತಕ್ಕೆ ಭಾಷ್ಯ ಬರೀತೀರಿ, ಯಾತಕ್ಕೆ ವ್ಯಾಖ್ಯಾನ ಬರೀತೀರಿ ಅಂದರೆ ಇದು ಹೈಯೆಸ್ಟ್ ಶಾಸ್ತ್ರ, ಅದಕ್ಕೆ ವ್ಯಾಖ್ಯಾನ ಮಾಡ್ತೇವೆ ಅಂತ ಅರ್ಥ. ಹೈಯೆಸ್ಟ್ ಶಾಸ್ತ್ರಕ್ಕೆ ವ್ಯಾಖ್ಯಾನ ಮಾಡೋದು ಜಾಣತನ, ಅದನ್ನು ಮಾಡ್ತಿದ್ದೇವೆ ನಾವೀಗ. ಅದಕ್ಕೆ ಇನ್ನೊಂದು ಪ್ರಶ್ನೆ, ಜೈಮಿನಿ ಸೂತ್ರ ಭಾರಿ ಪ್ರಮಾಣ ಯಾತಕ್ಕೆ ಮಾಡೋದಿಲ್ಲ ಅಂತ ಕೇಳಿದರೆ ಹೈಯೆಸ್ಟ್ ಅಲ್ಲ, ಅದಕ್ಕೆ ನಾವು ಮಾಡಲಿಲ್ಲ ಅಂತ. ಹೈಯೆಸ್ಟ್ ಅಲ್ಲ ಆದ್ದರಿಂದ ನಾವು ಮಾಡಲಿಲ್ಲ, ಹೈಯೆಸ್ಟ್ ಆದ್ದರಿಂದ ಮಾಡ್ತಿದ್ದೇವೆ. ದೇರ್ಫೋರ್ ಆಚಾರ್ಯ ಮಾಡಿದ ಕೆಲಸಕ್ಕೆ ಮಹತ್ವ ಬಂತ. ನಾನು ಭಾರತಂ ಸರ್ವಶಾಸ್ತ್ರೇಷು ಉತ್ತಮ ಮುಚ್ಚತೆ ಸತ್ಯಂ. ಆ ಒಂದು ಪ್ರಶ್ನೆ ಹಾಕ್ಕೊಂಡ್ರು, ಏನು ಒಂದು ವಿರೋಧ ಆಯ್ತಲ್ಲ. ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ ನ ಭಾರತ ಸಮಂ ಶಾಸ್ತ್ರಂ ಅಂತ ಅಲ್ಲಿ ಹೇಳ್ತಾರೆ, ಇಲ್ಲಿ ಹೇಳ್ತಾರೆ ಬ್ರಹ್ಮಸೂತ್ರ ಸಮಾನ ಇಲ್ಲ ಎಂದು ಹೇಳ್ತಾರೆ. ಯಾವ್ದು ಫೈನಲ್ಲು ಪ್ರಶ್ನೆ ಹಾಕ್ಕೊಂಡು ಅದು ಧಿಕಾರ ಇರ್ಗೋಳಿ ಗುರುಭಾವಂ ವ್ಯಂಜಯಂತಿ ಅಂದರೆ ಆಚಾರ್ಯ ಮಾತ್ರ ಸೇರಿಸ್ಬೇಕೀಗ. ಎರಡು ಆಚಾರ್ಯರ ಮಾತುಗಳೇನೆ, ವೀರೋತ್ತಮ ಅಂತ ಕರೀತಾರೆ ಮಹಾಭಾರತವನ್ನು. ಅಷ್ಟೇ ಅಲ್ಲ, ಮಹತ್ವ ಭಾರವತ್ವಾಚ ಮಹಾಭಾರತ ಮುಚ್ಚತೆ ಅಂತಿದೆ. ಭಾರತಕ್ಕೆ ಸಮ ಇಲ್ಲ ಅಂತ ಮತ್ತೆ ಹೇಳ್ತಾರೆ ಅಂತ ಹೇಳಿದ ಮೇಲೆ ಇಲ್ಲಿ ಬ್ರಹ್ಮಸೂತ್ರ ಸಮ ಅಂತ ಇಲ್ಲಿ ಹೇಳ್ತಾರೆ, ಬ್ರಹ್ಮಸೂತ್ರ ಎಷ್ಟು ಅಂತ ಇಲ್ಲಿ ಹೇಳ್ತಾರೆ. ಮತ್ತೇನು ಹೇಳಿದಾಗಾಯ್ತು, ನನುಚಾಶ್ಚ ಶಾಸ್ತ್ರ ನನು ಭಾರತಂ ಸರ್ವಶಾಸ್ತ್ರೇಶು ಉತ್ತಮ ಉಚ್ಯತೆ ಸತ್ಯಂ. ಒಂದು ಇಮ್ಮಿಡಿಯೇಟ್ ಆನ್ಸರು, ಮತ್ತೆ ಹೆಚ್ಚಿಲ್ಲ, ಟು ದಿ ಪಾಯಿಂಟ್ ಅಷ್ಟೇ. ವಿಚಾರ್ಯೇಷು ಶಾಸ್ತ್ರೇಷು ತದಿತ್ಯ ವಿರೋಧ, ಅದು ಸರಿ ಇದು ಸರಿ ಅಂತ ಹೇಳ್ಬಿಟ್ಟು. ಎರಡು ಹೇಗೆ ಸರಿಯಾಗತ್ತೆ ಅಂತ ಕೇಳಿದರೆ, ಶಾಸ್ತ್ರಗಳು ಎರಡು ವಿಧ, ವಿಚಾರಕ ಶಾಸ್ತ್ರ, ವಿಚಾರ್ಯ ಶಾಸ್ತ್ರ ಅಂತ ಎರಡು ವಿಧ. ಅಂದರೆ ನಿರ್ಣಾಯಕ ಶಾಸ್ತ್ರ, ನಿರ್ಣೀತ ಶಾಸ್ತ್ರ ಅಂತ ಎರಡು ಭಾಗ ಇದೆ. ಸೊ ನಿರ್ಣಯ ಮಾಡತಕ್ಕಂಥ ಶಾಸ್ತ್ರಗಳಲ್ಲಿ ಯಾವುದು ದೊಡ್ಡದು? ನಿರ್ಣಯ ಮಾಡತಕ್ಕಂಥದ್ರಲ್ಲಿ ಬ್ರಹ್ಮಸೂತ್ರನೇ ದೊಡ್ಡದು. ನಿರ್ಣೀತ ವಿಚಾರ ಹೇಳೋದ್ರಲ್ಲಿ ಯಾವುದು ದೊಡ್ಡದು ಅಂತ ಕೇಳಿದರೆ, ಮಹಾಭಾರತ ದೊಡ್ಡದು. ಬಿರೋ ಬರಲೇ ಇಲ್ಲ, ಈಗ ಬಿಡೋದಿಲ್ಲ. ಅಲ್ಲಿಗೆ ಇನ್ನೊಂದು ಪ್ರಶ್ನೆ ಹಾಕೋತಾರೆ ಆಮೇಲೆ. ಎರಡರಲ್ಲಿ ಯಾವ್ದು ದೊಡ್ಡದು? ಎರಡರ ಕಂಪೇರ್ ಮಾಡಿದ್ರೆ ಯಾವ್ದು ದೊಡ್ಡದಾಗತ್ತೀಗ? ಈ ಒಂದು ವಿರೋಧ ಪರಿಹಾರ ಆಯ್ತೀಗ. ಏನು ವಿರೋಧ ಪರಿಹಾರ? ಅಲ್ಲಿ ಹಾಗೆ ಹೇಳಿದ್ರು, ಇಲ್ಲಿ ಹೇಗೆ ಹೇಳಿದ್ರು ಅಂತ ಕೇಳಿದರೆ, ಅಲ್ಲಿ ಪ್ರಸಕ್ತಿ ಬಂದಿದ್ದೇ ಬೇರೆ, ಇಲ್ಲಿ ಪ್ರಸಕ್ತಿ ಬಂದಿರೋದೇ ಬೇರೆ. ಇಲ್ಲಿ ನಿರ್ಣಾಯಕ ಶಾಸ್ತ್ರಗಳು ಯಾವ್ದು ದೊಡ್ಡದು ಅಂದರೆ, ನಿರ್ಣಾಯಕ ಶಾಸ್ತ್ರಗಳು ಮೂರು. ಯಾವ್ಯಾವುದು? ಬ್ರಹ್ಮಮೀಮಾಂಸಾ, ಕರ್ಮಮೀಮಾಂಸಾ, ದೈವಮೀಮಾಂಸಾ ಅಂತ ಮೂರಿದೆ. ಅದರಲ್ಲಿ ಯಾವುದಪ್ಪ ದೊಡ್ಡದು ಅಂದರೆ ಏನರ್ಥ? ಬ್ರಹ್ಮಸೂತ್ರ ದೊಡ್ಡದು ಅಂತ ಅರ್ಥ. ನಿರ್ಣಯ ಶಾಸ್ತ್ರಗಳು ಎಷ್ಟಿದೆ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ, ಮಹಾಭಾರತ, ಪಂಚರಾತ್ರ, ಆಮೇಲೆ ಮಹಾಭಾರತ, ಪುರಾಣ, ಎಷ್ಟೋ ಇವೆ. ಅದರಲ್ಲಿ ಯಾವ್ದು ಹೈಯೆಸ್ಟ್ ಅಂದರೆ ಯಾವುದು? ಮಹಾಭಾರತ. ಸರಿ, ಗೊತ್ತು, ವಿರೋಧ ಬರೆಯಾರ ಆಯ್ತೀಗ. ಅದು ಇನ್ನೊಂದು ಪ್ರಶ್ನೆ ಬುದ್ಧಿ, ಎರಡನೇ ಹೃದಯ ಯಾವ್ದು ದೊಡ್ಡದಾಗತ್ತಾಗಿದ್ರೆ? ನಿರ್ಣಾಯಕ ನಿರ್ಣಯಗಳಲ್ಲಿ ಯಾವ್ದು ದೊಡ್ಡದು ಅಂತ ಕೇಳಿದ್ರೆ ಆಚಾರ್ಯ ಹೇಳ್ತಾರೆ, ನಿರ್ಣಾಯಕನೇ ದೊಡ್ಡದು, ಬ್ರಹ್ಮಸೂತ್ರನೇ ದೊಡ್ಡದು. ಫೈನಲಿ ಯಾತಕ್ಕೆ ಅಂತ ಕೇಳಿದರೆ, ಇದಿಲ್ಲದವರು ಅರ್ಥನೇ ಆಗೋದಿಲ್ಲ. ಯಾವ್ದು ಅಲ್ಟಿಮೇಟ್ ಆಯ್ತಾಗ? ಬ್ರಹ್ಮಸೂತ್ರ ದೊಡ್ಡದು. ಇದು ವಿಚಾರದ ಕ್ರಮ. ತುಂಬ ಕಡೆ ಆಚಾರ ಮಾತನ್ನು ಹೇಳ್ತಾರೆ, ನನು ಚಾಸ್ತ್ಯ ಶಾಸ್ತ್ರಸ್ಯ ಆರಂಭಣೀಯತ್ವ ಸೂತ್ರಕಾರ ಇವ ಪ್ರಥಮ ಸೂತ್ರೇ ಸಮರ್ಥಯತೆ. ಇಷ್ಟು ವಾಕ್ಯ ಉದ್ಮೆ ಎಂದು ಏನು ಕ್ಲಿಯರ್ ಆಯಿತು ಅಂತಾಗ, ಇಂಥ ಪ್ರಶ್ನೆ ಯಾರು ಬೇಕಾದ್ರೆ ಕೇಳ್ಬೋದು, ತಕ್ಷ ಉತ್ತರ ಕೊಡೋಕ್ಕೆ ಬರುತ್ತೆ. ಸುಧಾದಲ್ಲಿ ಎಲ್ಲ ಗ್ರಂಥ ವಾಕ್ಯ ಅರ್ಥ ಮಾಡೋಕ್ಕೆ ಬರದೇ ಇರ್ಬೋದು, ಹೋಗ್ತಾನೆ. ಕೆಲವು ವಿಷಯ ಗೊತ್ತಾಯ್ತಲ್ಲ, ಬ್ರಹ್ಮಸೂತ್ರ ಯಾತಕ್ಕೆ ಶ್ರೇಷ್ಠ, ತ್ರಿವಿಧ ಪ್ರಾಮಾಣ್ಯ ಅಂದ್ರೆ ಏನು, ಪ್ರಾಮಾಣ್ಯ ಒಂದಿದ್ರೆ ಯಾಕೆ ಸಾಲದು, ಮುಗಿದ್ರೆ ಏನು ಉಪಯೋಗ ಆಯಿತು, ಇವೇನು ಅರ್ಥ ಆಗೋದು ಕಷ್ಟ ಇಲ್ಲ, ಅರ್ಥ ಆಯ್ತು. ಮೊನ್ನೆ ಕಷ್ಟ ಆಗಿತ್ತಲ್ಲ, ಅಂಥ ಕಷ್ಟ ಏನಿದ್ರಲ್ಲಿ ಇಲ್ಲ, ಹೋಗ್ತಾನೆ. ಕೆಲ ಏನು ಮಾಡ್ತಾರೆ, ಎಲ್ಲ ಕಷ್ಟ ನೋಡಿ ಯಾವ್ಯಾವುದೋ ಬೇಡ ಅಂದ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ಏನು ಮಾಡಬೇಕಾದ್ರಲ್ಲಿ ನಮಗೆ ಅರ್ಥ ಆಗೋ ಭಾಗ ತೊಗೊಂಡ್ರು ಸಾಕು, ಎಲ್ರಿಗೂ ಎಲ್ಲ ಅರ್ಥ ಆಗೋ ಚಾನ್ಸ್ ಇಲ್ಲೇ ಇಲ್ಲ. ಅದಕ್ಕೆ ಶಾಸ್ತ್ರದ ನೇಚರೇ ಹಾಗೆ, ಶಾಸ್ತ್ರದ ನೇಚರ್ ಇಲ್ಲಿ ಹೋದಷ್ಟು ಡೀಪ್ ಇದ್ದೇ ಇರ್ತದ್ರು. ಇನ್ನು ಉಳಿದ ಭಾಗ ಅರ್ಥ ಆದ್ರೆ ಮತ್ತೆ ಪರದರ್ ಪ್ರಶ್ನೆ ಕೇಳಿದಾಗ ಪ್ರಾಬ್ಲಮ್ ಬಂದೇ ಬರುತ್ತೆ, ಒಂದಲ್ಲ ಒಂದು ಸ್ಟೇಜಲ್ಲಿ. ಅದು ಇಂಪಾರ್ಟೆಂಟ್ ಅಲ್ಲ. ಇವ್ರು ಬಡಿಸಿರ್ತಾರೆ, ನಾವು ಬೇಕಾದಷ್ಟು ಊಟ ಮಾಡ್ತಿರ್ತಾನೆ, ಬಡಿಸಿದಲ್ಲ ಊಟ ಮಾಡಬೇಕು ಅಂತ ಏನೂ ಇಲ್ಲ. ಕೆಲವನ್ನು ಪ್ರಸಾದ ಚೆಲ್ಬಾರ್ದು ಬಿಟ್ಟುಬಿಡ್ತಾರೆ ಒಂದ್ಸರ್ತಿ ಅಷ್ಟೇ, ಎಂಜಾಯ್ ಮಾಡಿಬಿಟ್ಬಿಟ್ರೆ ಬೋದಾಯ್ತು. ಪ್ರಸಾದ ಚೆಲ್ಬಾರ್ದು ಅನಿಸ್ಕೊಂಡ್ಬಿಟ್ರೆ ಅರ್ಥ ಅಷ್ಟೇ. ಅದು ಆ ದೃಷ್ಟಿಯಲ್ಲಿ ಎಲ್ಲ ಗ್ರಂಥನ ಓದಬೇಕು. ಯಾವ್ದು ಇಷ್ಟ ಇರುತ್ತೋ ಅದನ್ನೇನು ಮಾಡಬೇಕು? ಜಾಸ್ತಿ ಓದ್ಕೋಬೇಕು. ನಮ್ಮಲ್ಲಿ ಹಾಗಲ್ಲ, ಓದಿದ್ರೆ ಸರಿಯಾಗಿ ಓದ್ಬೇಕು, ಅಂದರೆ ಬಿಟ್ಟುಬಿಡಬೇಕು ಅಂತಾರೆ. ಬಿಟ್ಟುಬಿಡೋದಾಯ್ತು ಕೊನೆಗೆ. ಸರಿಯಾಗಿ ಓದ್ಬೇಕು, ಬಿಟ್ಟುಬಿಡಬೇಕು ಅಂತ ಹೇಳಿದ್ರೆ ನಾಗಿದ್ದೇನಂತ ಕೇಳಿದರೆ, ಸರಿ, ಕೆಲವು ಬಡಿಸ್ತಿರ್ತಾರೆ, ಅವ್ರಿಗೆ ರೋಗ ಇದೆ ಬಡಿಸ್ಬೇಡಿ ಅಂತಾರೆ. ಏನು ತಿಮ್ಮದಿಲ್ಲ, ಸುಮ್ಮನೆ ಶಾಸ್ತ್ರಕ್ಕೆ ಹಾಕ್ತೀವಿ ಅಂತ ಹೇಳಿದ್ರು, ಹೋಗ್ತಾನೆ ಶಾಸ್ತ್ರಕ್ಕೆ ಹಾಕ್ತೀವಿ. ಅವನೇನು ಮಾಡಬೇಕು? ಶಾಸ್ತ್ರ ತಿಂದ್ರೆ ಸಾಕು, ಪ್ರಸಾದ ಬಿಟ್ಟ ಅಂತಾಗಬೇಕು. ಹಾಂ, ಶಾಸ್ತ್ರ ಅಂದರೆ ಮಾಡಿದ್ದೆಲ್ಲ ಬಡಿಸಬೇಕು. ನಿಯಮಗಳು, ಕೆಲವು ನಿಯಮ ಇರುತ್ತೆ. ನಾಡಿದ್ದೆಲ್ಲ ಬಡಿದು ಎಲ್ಲ ನೈವೇದ್ಯ ಮಾಡಿರೋದ್ರಿಂದ ಎಲ್ಲ ದೇವರು ತೊಗೊಂಡ್ಮೇಲೆ ನಾವು ಬಿಡಬಾರ್ದು ಅದನ್ನು ಪ್ರಸಾದ. ಅದಕ್ಕೆ ಶಾಸ್ತ್ರಕ್ಕೆ ಅಂತ ಕರೆಯೋದು ಅಷ್ಟೇ. ಅರ್ಥ ಆಯ್ತಾ? ಇವನು ತಿಂಬೋದಕ್ಕೆ ಆಗೋದಿಲ್ಲ ಆದ್ದರಿಂದ ಹೆಚ್ಚು ಬಡಿಸಬಾರ್ದು, ದೇವ್ರ ಪ್ರಸಾದ ಬಿಡಬಾರದಾದ್ದರಿಂದ ಬಡಿಸ್ಬೇಕು, ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ತೇವೆ ಅಂತ ಆಗ್ತದೆ. ಆ ರೀತಿಯಲ್ಲಿ ಹೇಳಿ ಸರಿಯಾದ ಮಹಾಭಾರತ. ಮಹಾಭಾರತದ ಸಂಶಯ ಇರುತ್ತೆ, ಅದಕ್ಕೆ ನಿರ್ಣಯ ಬರೆದಿದ್ದ ಆಚಾರ್ಯರು. ಮಹಾಭಾರತ ಸಂಶಯ, ಮಹಾಭಾರತದ ಸಂಶಯ ಸ್ವಲ್ಪ ಇರುತ್ತಲ್ಲ, ಬೇಕಾದ ಸಂಶಯ ಬರುತ್ತೆ. ಆ ನಿರ್ಣಯ ಬರೆದಿದ್ದೆ ಆಚಾರ್ಯ ಅದಕ್ಕೋಸ್ಕರ. ಮಹಾಬ್ರಹ್ಮಸೂತ್ರಗಳ ಬಗ್ಗೆ ಏನು ಬರೋದಿಲ್ಲ? ಇವು ಮಹಾಭಾರತಕ್ಕೂ ಬ್ರಹ್ಮಸೂತ್ರಕ್ಕೂ ವಿರೋಧ ಬಂತು ಅಂತ ತಿಳ್ಕೊಬೋಣ. ಅವೆಲ್ಲ ಶಾಸ್ತ್ರದ ಅರ್ಥಗಳೀಗ. ಸ್ಮೃತಿಗೂ ಶ್ರುತಿಗೂ ವಿರೋಧ ಬಂತು, ಏನು ಮಾಡಬೇಕಾಗ? ಯಾವ್ದು ದೊಡ್ಡದು? ಶ್ರುತಿ ದೊಡ್ಡದು, ಯಾಕೆ ಬೇಸಿಕ್ ಕದ ಆದ್ರೆ ಅದು ದೊಡ್ಡದು. ಭಾಷ್ಯಕ್ಕೂ ಟೀಕಾಕ್ಕೂ ವಿರೋಧ ಬಂತು, ಯಾವ್ದು ದೊಡ್ಡದು? ಭಾಷ್ಯ ದೊಡ್ಡದು. ಇದು ಒಂದು ಕ್ರಮ ಇದೆ. ಅದೇ ರೀತಿಯಲ್ಲಿ ಮುಂದೋದ್ರೆ ಏನಾಯ್ತು? ಈಗ ಈ ಮಹಾಭಾರತಕ್ಕೂ ಪುರಾಣಕ್ಕೂ ವಿರೋಧ ಬಂತು, ಮಹಾಭಾರತ ಫೈನಲ್. ಯಾಕೆ ಮಹಾಭಾರತ ಎಲ್ಲಕ್ಕಿಂತ ದೊಡ್ಡದಾದ್ರಿಂದ. ಮಹಾಭಾರತಕ್ಕೂ ಸೂತ್ರಕ್ಕೂ ವಿರೋಧ ಬಂತು, ಯಾವ್ದು ದೊಡ್ಡದಾಗ? ಸೂತ್ರ ದೊಡ್ಡದು. ಇಲ್ಲಿ ವಿರೋಧ ಬಂತು ಅಂತ ಹೇಳಿದರೆ ನಿಜವಾದ ವಿರೋಧ ಬರೋದಿಲ್ಲ. ಎಂಥ ವಿರೋಧ ಬರುತ್ತೆ? ಅಪಾತತ. ನಿಜವಾದ ವಿರೋಧ ಬಂದರೆ ಶಾಸ್ತ್ರಗಳೇ ಅಲ್ಲ ಅವು. ಅರ್ಥ ಆಯ್ತಾ? ಅಪೇರೆಂಟ್ ಕಾಂಟ್ರಡಿಕ್ಷನ್ ಬೇರೆ, ರಿಯಲ್ ಕಾಂಟ್ರಡಿಕ್ಷನ್ ಬೇರೆ. ಶಾಸ್ತ್ರ ಅಪಾತತ ವಿರೋಧ ಬಂದಾಗ ಫೈನಲ್ ಇದು. ನಾವು ಹೈಕೋರ್ಟ್ಗೂ ಸುಪ್ರೀಂ ಕೋರ್ಟ್ ವಿರೋಧ ಬಂದಾಗ ಯಾವ್ದು ತಗೋತೀರಿ ಯಾವಾಗ? ಅಷ್ಟೇ, ಸಿಂಪಲ್. ಅದರಿಂದ ಸುಪ್ರೀಂ ಕೋರ್ಟ್ ಅಂದರೆ ಇದೆ, ಅಧ್ಯಾತ್ಮದ ಸುಪ್ರೀಂ ಕೋರ್ಟ್ ಅಂದರೆ ಬ್ರಹ್ಮಸೂತ್ರಗಳು. ಅದು ಬಿಟ್ಟು ಬೇರೆ ಏನು ಮಾಡಾಗಿಲ್ವೇ ಇಲ್ಲ. ಆದ್ದರಿಂದನೇ ಮಹತ್ವ ಬಂತು ಅಂತ. ಎಲ್ಲ ಕೋರ್ಟ್ಗಳು ಈಕ್ವಲ್ ಆಗಿದ್ದರೆ ಸುಪ್ರೀಂ ಕೋರ್ಟ್ಗೆ ಯಾರು ಹೋಗ್ತಾನೆ ಇದ್ದಿಲ್ಲ, ಹೋಗ್ತಾನೆ. ಎಲ್ಲ ಕೋರ್ಟ್ಗಳು ಈಕ್ವಲ್ ಆಗಿಬಿಟ್ಟಿದ್ರೆ ಆ ತಂಟೆಗೆ ಹೋಗ್ತಿದ್ದಿಲ್ಲ ಯಾರು. ಆದರೆ ತಾರತಮ್ಯ ಒಪ್ಪಲೇಬೇಕು ನಾವು. ಇಲ್ಲೂ ತಾರತಮ್ಯ ಇದೆ, ಆಚಾರ ಸಿದ್ಧಾಂತ ಇಲ್ಲೂ ಬರೋ ಕೋರ್ಟ್ಗಳಲ್ಲೂ ತಾರತಮ್ಯ. ಕಿವನೇನಾ, ಆ ಮತ್ತೊಂದು ಗ್ಯಾಲಾಟಿ ತೆಗೆದ. ಅಂತೂ ಇಷ್ಟೊತ್ತು ಏನು ಮಾಡಿದ ಅವನೀಗ? ವ್ಯಾಖ್ಯಾನ ಮಾಡಬಾರದು ಅಂತ ದೊಡ್ಡ ಅಬ್ಜೆಕ್ಷನ್ ಅವನಿಗೆ. ಅದಕ್ಕೇನು ಮಾಡಿದರು ಆಚಾರ್ಯರು? ಪ್ರಮಾಣ ವ್ಯಾಖ್ಯಾನ ಮಾಡ್ತೇವೆ ಅಂತ ಹೇಳಿದರು. ಪ್ರಮಾಣ ಎಷ್ಟೋ ಇದೆ ಅದನ್ನು ವ್ಯಾಖ್ಯಾನ ಮಾಡ್ರಿ ಅಂದರು. ಇಲ್ಲ, ಭಾರಿ ದೊಡ್ಡ ಪ್ರಮಾಣ ಅದಕ್ಕೆ ಮಾಡ್ತೇವೆ ಅಂತ ಹೇಳಿದರು. ಈ ಮತ್ತೆ ಪ್ರಶ್ನೆ ತೆಗೆದೆ ಈಗ ಏನಂತ, ನನು ಚಾಸ್ಯ ಶಾಸ್ತ್ರಸ್ಯ ಆರಂಭಣೀಯತ್ವ ಸೂತ್ರಕಾರ ಏವ ಪ್ರಥಮ ಸೂತ್ರೇ ಸಮರ್ಥಯತೆ ತದ್ವ್ಯಾಖ್ಯಾನೇನೈವ ಸರ್ವಂ ಸಂಪದ್ಯತೆ ಕಿಮನೇನ ಪ್ರಥಮ ಸೂತ್ರೇವ ಕಥಂ ಪ್ರವೃತ್ತಿರಿತಿ ಚೇತ್ ಪ್ರಥಮ ಭಾಷ್ಯೇಪಿ ಕಥಂ ಸಂದೇಹಾತ್ ಪ್ರವೃತ್ತಶ್ಚ ಪುನರುಕ್ತ ಪ್ರಮಾಣ ನಿರ್ಣಯ ಇತಿ ಚೇತ್ ಸಮಂ ಪ್ರಥಮ ಸೂತ್ರೇಪಿ ಮೈವಂ ವಿಷಯಾದಿ ಸಂಪಾದನೇನೈವ ತತ್ ಅಚ ತಾವತ ಆರಂಭಣೀಯತ್ವ ಪ್ರಾಮಾಣ್ಯೇಹಿ ಸತಿ ಕಾಕದಂತ ಬಂದ್ ಪರೀಕ್ಷಾ ಗ್ರಂಥ ವೈಲಕ್ಷಣ್ಯಾರ್ಥಂ ವಿಷಯಾದಿ ಉತ್ಪಾದನ ಉಪಯುಜ್ಯತೆ ಅತಃ ಸೂತ್ರಾಕ್ಷಿಪ್ತಮೇವ ಇದಂ ಶಿಷ್ಯಾಣ ಬುದ್ಧಿಶುದ್ಧಯೇ ಭಾಷ್ಯಕೃತ ಉಕ್ತಮಿತಿ. ಇಲ್ಲಿ ಇನ್ನೊಂದು ಪ್ರಶ್ನೆನೂ ಹಾಕಿಕೊಂಡು ಆಮೇಲೆ ಆ ಪ್ರಶ್ನೆಗೆ ಹೋಗ್ತಾರೆ. ಏನು ಪ್ರಶ್ನೆ ಅಂದರೆ, ಅಲ್ರಿ ಏನು ಮಾಡ್ತಿದ್ದೀರಿ ಈಗ, ಒಟ್ಟಿನ ಇಷ್ಟೊತ್ತು ಮಾಡಿದ್ದೇನೆ ಈಗ, ಈ ಶಾಸ್ತ್ರ ಭಾರಿ ದೊಡ್ಡದು ಬ್ರಹ್ಮಸೂತ್ರ ಅದು ವ್ಯಾಖ್ಯಾನ ಮಾಡಬೇಕು ಅಂತ ಹೊರಟಿದ್ದೀರಿ, ನೀವ್ಯಾಕೆ ಹೇಳಬೇಕು ಇದನ್ನೆಲ್ಲ ಮುಂದೆ ಅವರೇ ಹೇಳ್ತಾರಲ್ಲ, ವೇದವ್ಯಾಸವರೇ ಹೇಳ್ತಾರಲ್ಲ, ಅಲ್ಲೇ ಗೊತ್ತಾಗ್ತಿತ್ತು, ನೀವ್ಯಾಕೆ ಮಧ್ಯೆ ಸೇರಿಸಿದ್ರಿ ಅಂತ ಪ್ರಶ್ನೆ ಮಾಡ್ತಾ. ಅದು ಶಾಸ್ತ್ರ ಎಷ್ಟು ಪರ್ಫೆಕ್ಷನ್ ನಾವು ಮೇಂಟೈನ್ ಮಾಡಬೇಕು ಅಂದರೆ, ಹೇಳದೇ ಇರೋ ಒಂದು ತಪ್ಪು, ಹೇಳಿದರೆ ಒಂದು ತಪ್ಪು, ಅಲ್ಲಿ ಹೇಳೋದು ಇಲ್ಲಿ ಹೇಳಿದ್ರೆ ಒಂದು ತಪ್ಪು, ಮತ್ತೆ ಅಲ್ಲಿ ಯಾಕೆ ಇದಕ್ಕಿಂತ ಮಜ್ಜಿ ತಂದುಬಿಟ್ರೆ ಕೂತಾಗ ಎಷ್ಟಿಟ್ಟು ಬರುತ್ತಲ್ಲ ಊಟಕ್ಕೆ ಕೂತಾಗ, ಇವಾಗ ಬಸರು ಬಾಸಿ ಹಾಗಾಯ್ತು ಕೇಳಿದ ತಕ್ಷಣ ಏನು ಮಾಡ್ತಾರೆ, ಶಾಪ ಹಾಕಿಬಿಡೋದೊಂದು ಬಾಕಿ ಅಷ್ಟು ಸಿಟ್ಟು ಬಂದ್ಬಿಡೋದು. ಅದು ಹಾಕೋದಾದ್ರೂ ಆಗ ಹಾಕಬಾರ್ದು, ಎಲ್ಲಿ ಹಾಕ್ಬೇಕು ಅದನ್ನು ಕ್ರಮದಲ್ಲಿ ಹಾಕ್ಬೇಕು. ಇಲ್ಲಿ ಹೇಳೋದಾ ನೀವು ಇದನ್ನು, ಒಂದು ವೇದವ್ಯಾಸವರೇ ಹೇಳ್ತಿದ್ದಾರೆ, ನೀವ್ಯಾಕೆ ಮಾಡಿ ಹೇಳ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ. ನಾನು ಚಾಸ್ಯ ಶಾಸ್ತ್ರಸ್ಯ ಆರಂಭಣೀಯತ್ವ, ಆರಂಭಣೀಯತ್ವ ಅಂದ್ರೇನೋ ಉಪಾದೇಯತ್ವ ಅಂತ ಅರ್ಥ. ಆರಂಭಣೀಯತ್ವ ಅಂದರೆ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ, ನಾಲ್ಕು ಇದ್ದಾಗ ಏನಂತ ಕರೀತಾರೆ ಅದನ್ನು, ಆರಂಭಣೀಯ ಅಂತ ಕರೀತಾರೆ. ಇದನ್ನು ವೇದವ್ಯಾಸರ ಮುಂದೆ ಅವರೇ ಹೇಳಿ, ಪ್ರಥಮ ಸೂತ್ರೇ ಸಮರ್ಥಯತೆ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಹೇಳಬೇಕಾದ್ರೆ ಅಥ ಅತಃ ಬ್ರಹ್ಮ ಜಿಜ್ಞಾಸ, ಇಷ್ಟು ನಾಲ್ಕನ್ನು ಅವರೇ ಹೇಳ್ತಿದ್ದಾರೆ. ಆಮೇಲೆ ನೀವೇ ಕೇಳಕ್ಕೆ ಹೋದ್ರೆ ಇದನ್ನೆಲ್ಲ ಅಂತ ಕೇಳ್ತಾನೆ. ತದ್ವ್ಯಾಖ್ಯಾನೇನೈವ ಸಂಪದ್ಯತೆ, ವಿಶೇಷ ಹೇಳಬೇಕು ಅಂತಿದ್ರೆ ಅಲ್ಲಿ ವ್ಯಾಖ್ಯಾನ ಮಾಡೋಕ್ಕೆ ಹೇಳ್ಬೋದಾಗಿದೆ, ಇಲ್ಲೇ ಕೇಳ್ತೀರಿ ಅದನ್ನು. ಕಿಮನೇನ ಪ್ರಥಮ ಸೂತ್ರ ಇವ ಕಥಂ ಪ್ರವೃತ್ತಿ ರೀತಿ ಚೇತ್ ಆಗೋ ಅಲ್ಲಪ್ಪ, ಹಾಗಲ್ಲ, ಪ್ರಥಮ ಸೂತ್ರ ಪ್ರವೃತ್ತಿ ಬರಬೇಕಲ್ಲ, ಅದಕ್ಕೋಸ್ಕರ ಹೇಳಿದ್ವಿ ಅಂತ ಹೇಳಿದರೆ, ಪ್ರಥಮ ಭಾಷ್ಯೇಪಿ ಕಥಂ, ನಿಮ್ಮ ಭಾಷ್ಯದಲ್ಲಿ ಪ್ರವೃತ್ತಿ ಹಾಗೆ ಬಂತಾಗಿದ್ದರೆ, ನಿಮ್ಮ ಭಾಷ್ಯದಲ್ಲಿ ಪ್ರಥಮ ಸೂತ್ರದಲ್ಲಿ ಪ್ರವೃತ್ತಿ ಬರಲಿಕ್ಕೆ ಅಂತ ಬರೀತೀನಿ ಅಂದರೆ, ಪ್ರಥಮ ಭಾಷ್ಯಕ್ಕೆ ಪ್ರವೃತ್ತಿ ಹೇಗೆ ಬರ್ತಿತ್ತು? ಈಗ ಕೊನೆಗೆ ಏನಾಗುತ್ತೆ, ಎಲ್ಲರೂ ಮೊದಲು ಹೇಳ್ತಾ ಕೂತ್ಕೊಂಡ್ಬಿಟ್ರೆ ಗತಿ ಏನಾಗಬೇಕು ಅಂತ ಕೇಳ್ದೆ. ಸಂದೇಹಾತ್ ಪ್ರವೃತ್ತಸ್ಯ ಪುನರುಕ್ತ ಪ್ರಮಾಣ ನಿರ್ಣಯ ಆಯ್ತು ಚೇತ್, ಸಂದೇಹದಿಂದ ಪ್ರವೃತ್ತರಾದವನಿಗೆ ಪುನರುಕ್ತ ಪ್ರಮಾಣೈ ಮತ್ತೆ ಮತ್ತೆ ಹೇಳು ಪ್ರಮಾಣ ನಿರ್ಣಯ ಆಗುತ್ತೆ ಅಂತ ಕೇಳಿದರೆ, ಸಮಂ ಪ್ರಥಮ ಸೂತ್ರೇಪಿ ಮೈವಂ, ಹಾಗಿದ್ದರೆ ಪ್ರಥಮ ಸೂತ್ರದಲ್ಲೂ ಹೇಳ್ಬೋದಾಗಿತ್ತು, ಒಟ್ಟು ಇಲ್ಲಿ ಹೇಳಬೇಕಾದ ಕಾರಣ ಇರಲಿಲ್ಲ ನೀವೀಗ, ಅಲ್ಲೇ ಹೇಳಬೇಕಾಗಿತ್ತು ಅಂತ ಹೇಳಿದ. ಏನಾದ್ರು ಒಂದು ಆಕ್ಷೇಪಣೆ ತರಬೇಕಲ್ಲ, ಅದಕ್ಕಾಗಿ ಕಡಿಬಿಡ್ತಾರೆ, ಸ್ವೀಟ್ ತಿಂದುಬಿಡ್ತಾರೆ, ಜಾಸ್ತಿ ಬಡಿಸಿ ಅದು ಬೈಯೋದು, ಕಡಿಮೆ ಬಡಿಸಿದ್ರು ಜಾಸ್ತಿ ಬಡಿಸಿಬಿಟ್ರು ಪಾಪ, ಅಷ್ಟು ಬಡಿಸಬಾರ್ದಾಗಿತ್ತು, ಎಣ್ಣೆ ಪೈತರು ಉಳಿತೋ ಇಲ್ಲೋ ಅದು ಕಾಮೆಂಟ್ ಅಂತೂ ಮಾಡಬೇಕು, ಬಿಡೋದಿಲ್ಲ ಅವನು, ಏನಾದ್ರು ಮಾಡಿ ಮಾಡೋ ಹಬ್ಬ ಕೆಲವು ದುರಭ್ಯಾಸ ಅದು. ಅದು ಕೊನೆ ಇನ್ನೂ ಕೆಲವರು ಇರ್ತಾರೆ, ಇಷ್ಟ ನಾಳೆ ಹೇಗೆ ಬಡಿಸ್ತಾರೋ ಯಾರಿಗೆ ಗೊತ್ತು, ಇವತ್ತು ಬಿಟ್ಬಿಟ್ಟ ನಾಳೆ ಹೇಗೆ ಬಡಿಸ್ತಾರೆ ಯಾರಿಗೆ ಗೊತ್ತು, ಅವತ್ತು ಬಡಿಸಿದರೆ ನೆಕ್ಸ್ಟ್ ಇಯರ್ ಏನು ಮಾಡ್ತಾರೋ, ಅವ್ರು ಯಾವಾಗಲೂ ಅವ್ರ ನೇಚರ್ ಏನೋ ಒಂದು ಸಮಸ್ಯೆ ಪಡೋದೇ ಅವ್ರ ನೇಚರ್. ಕೊನೆ ಏನೋ ಮಾಡಿದರು, ಮೊದಲೇನು ಮಾಡಿದ್ರು ಯಾರಿಗೂ ಗೊತ್ತೆ, ತೀರ ಹಿಂದಿನ ಹೋಗ್ಬಿಡು, ವಾಪಸ್ ಹೋಗ್ಬಿಡು, ಪ್ರೂವ್ ಮಾಡೋಕ್ಕೆ ಸಾಧ್ಯವೇ ಇರಬಾರ್ದು. ಅದೇ ಆಕ್ಷೇಪ ಮಾಡೋ ಸ್ವಭಾವ ಇದ್ದವರಿಗೆ ಏನು ಕನ್ವಿನ್ಸ್ ಮಾಡಿದ್ರು ಒಪ್ಪೋದಿಲ್ಲ, ಪೂರ್ವಪಕ್ಷದ ಸ್ವಭಾವ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಸಂಭಾವ್ಯ ಯಾವುದಕ್ಕೆ ಉತ್ತರ ಕೊಟ್ಬಿಡೋದು, ಅಲ್ಲಿಗೆ ಹೋಗ್ತಾವ್ರೆ ಸ್ವರೂಪನೇ ಸರಿ ಇಲ್ಲ ಅಂತ ಅರ್ಥ ಆಯ್ತು. ಯಾಕೆ ನೀನು ನಾಲಿಗೆನೇ ಸರಿ ಇಲ್ಲ, ಹೋಗೋದು ಬೈದ್ಬಿಡ್ತಾರಲ್ಲ ಆ ರೀತಿ. ಕೆಲವರು ನೆಗೆಟಿವ್ ಥಿಂಕಿಂಗ್ ಇರ್ತದಲ್ಲ ಅಂಥವ್ರು, ಏನು ಮಾಡಿದ್ರು ಒಳ್ಳೇದು ಕಾಣದೇ ಇಲ್ಲ ಅವರಿಗೆ, ಇಲ್ಲಿ ಹೇಳಬಾರ್ದಾಗಿತ್ತು ಅಂದರೆ ಅದಕ್ಕೆ ಹೇಳ್ತಾರೆ. ಹಾಗಲ್ಲ, ಮೈವಂ ವಿಷಯಾದಿ ಸಂಪಾದನೆ ನೈವತತ್, ವಿಷಯಾದಿ ಸಂಪಾದನೆ ಮಾಡಬೇಕಲ್ಲ ಅದಕ್ಕೆ ಹೇಳಿದ್ದೀವಿ ಅಷ್ಟೇನೆ. ನಚ ತಾವತ ಆರಂಭಣೀಯತ್ವ, ಆರಂಭಣೀಯತ್ವ ಸಮರ್ಥನೆ ಬೇರೆ, ವಿಷಯಾದಿಮತ್ತ ಸಮರ್ಥನೆ ಬೇರೆ. ನಾವಿಲ್ಲಿ ಮಾಡಿರೋದು ಏನು ಅಂತ ಕೇಳಿದರೆ, ಬ್ರಹ್ಮಸೂತ್ರಗಳಿಗೆ ನಮ್ಮ ಭಾಷ್ಯಕ್ಕೆ ವಿಷಯಾದಿಗಳು ಅಂತ ಹೇಳಿಕೊಟ್ಟಿದ್ದೇವೆ ಅಷ್ಟೇ. ಆರಂಭಣೀಯತ್ವ ಅಲ್ಲೇ ಸಮರ್ಥನೆ ಮಾಡ್ತೀವಿ ನಾವೀಗ, ಇದು ಪೂರಕ, ಅದು ನಿಜವಾಗ್ಲೂ ಬರೋದು ಅಲ್ಲೇನೆ, ಯೋಚನೆ ಇಲ್ಲ ಅಂತ ಹೇಳ್ಬಿಟ್ಟು. ಪ್ರಾಮಾಣ್ಯ ಹಿ ಸತಿ ಕಾಕದಂತ ಪರೀಕ್ಷಾ ಗ್ರಂಥ ವೈಲಕ್ಷಣ್ಯ ಅರ್ಥಂ ವಿಷಯಾದಿ ಉತ್ಪಾದನ ಉಪಯುಜ್ಯತೆ. ಅಲ್ರಿ, ಪ್ರಮಾಣ ಅಂತ ಹೇಳಿದ ಮೇಲೆ ಮತ್ತೆ ಅದನ್ನು ಇನ್ನೊಂದು ವಿಷಯಾದಿ ಸಂಪಾದನೆ ಹೇಳಬೇಕು, ಪ್ರಮಾಣ ಅಂತ ಆಗಬೇಕಾದ್ರೆ ಏನಿರಬೇಕು, ಅದಕ್ಕೆ ವಿಷಯ ಇರಲೇಬೇಕು ಅಂತ ಕೇಳಿದರೆ, ಇಲ್ಲ, ಅಲ್ಲೂ ಮತ್ತೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಕೆಲವು ವಿಷಯ ಸತ್ಯವಾಗಿದ್ದರೂ ಕೂಡ ನಮಗೆ ಬೇಕಿರೋದಿಲ್ಲ. ಕಾಕದಂತ ಪರೀಕ್ಷಾ ಗ್ರಂಥ ಅಂತ ಒಂದು ಗ್ರಂಥ, ದೊಡ್ಡ ಥೀಸಿಸ್ ಅದು, ಕಾಕದಂತ ಪರೀಕ್ಷಾ ಗ್ರಂಥ. ಆ ಕಾಗೆಗಳು ಎಷ್ಟಲ್ಲಿವೆ ಅಂತ ತೀರ್ಮಾನ ಮಾಡಬೇಕಾಗಿದೆ ಅಂತೇಳಿ ಜನ ಏನು ಮಾಡ್ತಾರೆ, ಅದನ್ನು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಅದಕ್ಕೆ ಅದು ಎಷ್ಟಲ್ಲಿದ್ದರೂ ಅಷ್ಟೇ, ಅಲ್ಲಿಲ್ಲದೆ ಹೋದರೂ ಅಷ್ಟೇ, ನಮಗೇನು ಆಗಬೇಕಾಗಿದೆ, ಅದರಿಂದ ಪ್ರಯೋಜನ ಇಲ್ಲ. ಕಾಕದಂತ ಪರೀಕ್ಷಾ ಗ್ರಂಥಕ್ಕೆ ಏನಿಲ್ಲ, ಸತ್ಯ ಇರಬಹುದು, ಅದಕ್ಕೆ ಎಷ್ಟಲ್ಲಿವೆ ಅಂತ ಪ್ರೂವ್ ಮಾಡಬಹುದು ಇವನು ಬೇಕಾದರೆ, ಅದು ನಮಗೇನು ಉಪಯೋಗ ಇಲ್ಲ ಅದರಿಂದ. ಅದಕ್ಕೇನು ಮಾಡಬೇಕು, ಅದು ಓದಬೇಕಾದ ಕಾರಣ ಇಲ್ಲ. ಅದೊಂದು ತಮಾಷೆ ಹೇಳ್ತಾರೆ, ಏನಂತ, ಕಾವಾರ್ತಾ ಚೋಳಮಂಡಲೆ, ಮೂರು ಪ್ರಶ್ನೆಗಳಂತೆ, ಕಾಕಸ್ಯ ಕತಿವಾದಂತಹ ಕಾಗೆಗಳು ಎಷ್ಟಲ್ಲಿವೆ? ಒಂದು ಕಾವಾರ್ತ ಚೋಳಮಂಡಲೆ. ಚೋಳಮಂಡಲ ಅಂದ್ರೇನು? ಚೋಳ ದೇಶ ಅಂತಲ್ಲ, ಎಕ್ಸ್ವೈಡೆಡ್ ದೇಶ, ನಮ್ಮ ದೇಶ ಅಲ್ಲ ಅದು. ಅಲ್ಲಿ ಏನಾಯ್ತು ಒಂದು ಭಾರಿ ಸೀರಿಯಸ್ ಆಗಿ ಕೇಳೋದು, ನಮಗೇನು ಉಪಯೋಗ ಇಲ್ಲ ಅದರಿಂದ. ಪ್ರವಾಹ ಭೀತಿ, ಕರ್ನಾಟಕದಲ್ಲಿ ಗಾಬರಿ ಆಗಿಬಿಡ್ತಾನೆ. ಚೀನಾದಲ್ಲಿ ಪ್ರವಾಹ, ತಾನೇ ಕೆಲಸಗಳಕ್ಕೆ ಹೋಗೋದಿಲ್ಲ. ಯಾತಕ್ಕೆ? ಅಪ್ಪ ಇಲ್ಲಿಗತ್ತೂ ಬರೋದಿಲ್ಲ, ಯೋಚನೆ ಇಲ್ಲ, ತಿಳ್ಕೊಂಡ್ಬಿಡ್ತಾನೆ ಅಷ್ಟೇ. ಮುಂದೊಂದು ಕಂಬಲೇ ಕತಿ ರೋಮಾಣಿ, ಯಾರ ಕಂಬಳೆ ಕೊಟ್ಟರೆ ಎಣಿಸ್ತಾಕ್ತು ಎಷ್ಟು ರೋಮ ಇದೆ ಅಂತ ಎಣಿಸಿದ. ಅದು ಕರೆಕ್ಟ್ ಎಣಿಸಿದ್ರಷ್ಟೇ, ತಪ್ಪೆಣಿಸಿದ್ರಷ್ಟೇ. ಯಾತಕ್ಕೆ? ಯಾತೇನು ಉಪಯೋಗ ಇಲ್ಲ ಅದರಿಂದ. ಸೊ ಮೂರು ಯಾತಕ್ಕೆ ಉಪಯೋಗಿಸ್ತಾರೆ ಅವನ? ವ್ಯರ್ಥ ಕೆಲಸಗಳು. ಮೂರು ಸುಳ್ಳಲ್ಲ, ಮೂರು ಸತ್ಯನೇ, ನಿರುಪಯುಕ್ತವು. ಅದಕ್ಕೆ ಪ್ರಮಾಣ ಫಸ್ಟ್ ಆಗಬೇಕು, ಉಪಾಧ್ಯಾಯ ನೆಕ್ಸ್ಟ್ ಆಗಬೇಕು. ಬರೀ ಪ್ರಮಾಣವಾದದಲ್ಲಿ ಎಲ್ಲರೂ ಓದಬೇಕಾಗಿಲ್ಲ. ಮತ್ತು ಮೆಡಿಕಲ್ ಅಪ್ರಮಾಣ ಏನಾಗಿದ್ರೆ, ಇಂಜಿನಿಯರಿಂಗ್ ಅಪ್ರಮಾಣನ, ಎಲ್ಲ ಪ್ರಮಾಣನೇ. ಮತ್ತು ಯಾವುದಕ್ಕೆ ಉಪಯೋಗ ಇಲ್ಲವೋ? ಮೋಕ್ಷಕ್ಕೆ ಉಪಯೋಗ ಇಲ್ಲ, ಮೋಕ್ಷಕ್ಕೆ ಉಪಯೋಗ ಇಲ್ಲ ಅಷ್ಟೇ. ಸೊ ಪ್ರಮಾಣ ಬೇರೆ, ಉಪಾಧ್ಯಾಯ ಬೇರೆ, ಎರಡು ಡಿಫ್ರೆನ್ಸ್ ಗೊತ್ತಿರಬೇಕು. ಅದಕ್ಕೆ ಹೇಳ್ತಾರೆ, ನಮ್ಮ ಗ್ರಂಥಕ್ಕೆ ವಿಷಯ ಇದೆ, ಅತ್ಯುತ್ತಮ ವಿಷಯ ಇದೆ ಅಂತ ಹೇಳೋದಕ್ಕೆ ಇಷ್ಟೊತ್ತು ಹೇಳಿದ್ದೆ ಹೊರತು ಅಧಿಕಾರಿ ವಿಷಯ ಮುಂದೆ ಹೇಳ್ತೇವೆ ಅಂತೇಳಿ ಇಲ್ಲಿ ಹೇಳೋದಿಲ್ಲ ನಾವು. ಅತಃ ಸೂತ್ರಾಕ್ಷಿಪ್ತಮೇವ ಇದಂ ಶಿಷ್ಯಾಣಾಂ ಬುದ್ಧಿಶುದ್ಧಯೇ ಭಾಷ್ಯಕೃತೋಕ್ತಮಿತಿ. ಸೂತ್ರದಲ್ಲಿ ಸ್ಪಷ್ಟ ಹೇಳೋದು ಅಲ್ಲಿ, ಆಕ್ಷಿಪ್ತ ಇಲ್ಲಿ. ಸೂತ್ರದಲ್ಲಿ ಮೊದಲು ಏನು ಸೂಚನೆ ಮಾಡಿದ್ದಾರಲ್ಲ ಅದ್ರ ಇಲ್ಲಿ ಹೇಳಿದ್ದಾರೆ, ಮುಂದೆ ಹೇಳೋದನ್ನು ಅಲ್ಲಿ ಹೇಳುತ್ತಾರೆ. ಆದ್ದರಿಂದ ಹೇಳಿದ್ದು ಹೌದು, ಆಮೇಲೆ ಹೌದು. ಪಾಯಸ ಮೊದಲು ಬಡಿಸ್ತಾರೆ, ಕೊನೆ ಮಧ್ಯಾಹ್ನ ಬಡಿಸ್ತಾರೆ. ಮೊದಲು ಯಾತಕ್ಕೆ ಬಡಿಸ್ತಾರೆ? ರುಚಿಗೆ, ಸ್ಯಾಂಪಲ್ ಅಷ್ಟೇ. ಕೊನೆ ಬಡಿಸೋದು ಫುಲ್ ಐಟಮ್, ಅದು ಇಲ್ಲಿ ಫುಲ್ ಐಟಮ್ ಅಲ್ಲ, ಮೊದಲು ಹಾಕಿ ಎಲೆ ಕೊನೆಗೆ ಹಾಕೋದು ಅಂತ ಅಷ್ಟೇ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಹಾಕಿ ಮುಂದೆ ವಿಸ್ತಾರವಾಗಿ ಹೇಳ್ತೀವಿ. ಆದ್ದರಿಂದ ಯೋಚಿಸಿ, ಉಪಾಧೇಯತೆ ಹೇಳೋದಕ್ಕೆ ಇಲ್ಲಿ, ಅದು ಫುಲ್ ಫುಲ್ ಸ್ವೀಕಾರಕ್ಕೆ ಅಲ್ಲಿ. ಆದ್ದರಿಂದ ಏನು ಯೋಚನೆ ಇಲ್ಲ. ಸೊ ಬ್ರಹ್ಮಸೂತ್ರದಲ್ಲಿ ಗ್ರಂಥ ಬರೆಯೋ ಪದ್ಧತಿನೇ ಬಡಿಸೋ ಪದ್ಧತಿನೇ ಆಗಿ ಬಂದಿದೆ ಎಂಬುದು ವಿಶೇಷ. ಅಲ್ಲಿ ಅನ್ನಕ್ಕೆ ಇದು ಜ್ಞಾನಕ್ಕೆ, ಅನ್ನದಲ್ಲಿ ಹಾಗೆ ಎಲ್ಲ ಒಟ್ಟಿಗೆ ಬಡಿಸಿಬಿಡ್ತಾರೋ, ಜ್ಞಾನದಲ್ಲೂ ಹಾಗೆ ಮೊದಲು ಹೇಳಿಬಿಡೋದು, ಆಮೇಲೆ ವಿಸ್ತಾರವಾಗಿ ಬೇಕಾದನ್ನು ಒಂದನ್ನು ಎಕ್ಸ್ಪ್ಲೇನ್ ಮಾಡೋದು ಅಂತ ಅಲ್ಲಿಗೆ. ಇನ್ನು ಸರಿ ಬಿಡಿ, ಇಷ್ಟೆಲ್ಲ ಮಾಡಿದ್ದೀರಿ, ಬ್ರಹ್ಮಸೂತ್ರ ಭಾಷೆ ಬರೆದಿರಲ್ಲ, ಮತ್ತಾಗಿ ಬರೀತೀರಿ ಅಂತ ಕೊನೆ ಪ್ರಶ್ನೆ. ಬ್ರಹ್ಮಸೂತ್ರ ವ್ಯಾಖ್ಯಾನ ಬರೀಬೇಕು ಅಂತ ಆಯ್ತು, ಈಗ ಭಾಷೆ ಬರೆದಾಗಿದೆ ಅಲ್ಲಿ ಇವಾಗಲೇ, ಅಲ್ಲಿ ಸಾಕು, ಮತ್ತಾಗಿ ಕೊನೆ ವ್ಯಾಖ್ಯಾನ ಬರೀತೀರಿ, ಗೊತ್ತಾಯ್ತಾ? ಇನ್ನೂ ಕೊನೆ ಪ್ರಶ್ನೆ ಬಿಡಲಿಲ್ಲ. ಅದಕ್ಕೆ ಸ್ಪಷ್ಟತಾರ್ಥತ ಉತ್ತರ ಕೊಡ್ತಾರೆ, ಅದನ್ನು ನೋಡಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಅದರಿಂದ ಅರ್ಥ ಆಗಷ್ಟು ಪಾಯಿಂಟ್ ಆದ್ರೂ ಸರಿಯಾಗಿ ಓದಿ ಓದಿ ಗಟ್ಟಿ ಮಾಡ್ಕೊಬಿಡು.